ಸಾನಂದೋರು ಸಂವಿತ್ಯಮಲೋಕಾರ್ಯವೀರ್ಯಾದಿಶಮುಖಿತ್ತಾಸ್ಮಾವಲೇಪೋದ್ಭವ ಮೃತಿಮುಖರಾ ಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿ ಶ್ರುತಿಪತಿ ನಿಯತಧ್ಯಾನ ಚ ಜ್ಞಾನಯೋಗಾತ್ ರಮ್ಯಂ ವಂದೇ ಮುಕುಂದಾಭಿಧಮಮನಮನಂ ಬ್ರಹ್ಮ ವೇದಾಂತವೇದ್ಯಂ ಕಾಂಕ್ಷಾಮಂದರಲೋಲಿತಾತ್ಯತಬುಧೈದ್ವಿದ್ಯೇಂದಿರಾ ನಿರ್ಜರೈಃ ಜಾತೋ ಭಾರತ ಪಾರಿಜಾತಸ್ವರುಹು ಸದ್ಬ್ರಹ್ಮಸೂತ್ರಾಮೃತಂ ಆಸೀತ್ ತಂದ್ರಪುರಾಣ ಸನ್ಮಣಿಗಣೋ ಜಾತಃಶುಕೇಂದುಸ್ಸದಾ ಸೋಯಂ ವ್ಯಾಸಸುಧಾ ನಿಹಿರ್ಭವತು ಮೇ ಭೂತೈ ಸತಾಂ ಭೂತಿದಃ ಶ್ರೀವದ್ ಸ್ವಾಂತದ್ಭಾಂತ ನಿಗೃಂತನೇಜಿತ ಮಹಾವೈಕರ್ತನಾಂ ಶೌರಜಂ ನಿರ್ದೋಷಂ ಜಿತ ಚಂದ್ರಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತ ಸಿಂಧುರಾಜಮಮಿತಂ ಭಾಷ್ಯಂ ಯದಾಶ್ಯಾಂಬುಜಾತೆ ಆವಿರ್ಭೂತಮಂದಬೋಧ ಭಗವತ್ಪಾದಾನ್ ಪ್ರಪದ್ಯೇ ತಥಾನ್ ಶ್ರೀಮಧ್ವಸಂಸೇವನಲಬ್ಧಶುದ್ಧ ವಿದ್ಯಾಸುಧಾಂಭೋ ನಿಧಯೋ ಬಲಾಯೇ ಕೃಪಾಲವಃ ಪಂಕಜನಾಭತೀರ್ಥಾಃ ಕೃಪಾಲವಶ್ಯಾನ್ಮಯಿ ನಿತ್ಯಮೇಷಾಂ ಶ್ರೀಮದ್ ರಮಾರಮಣ ಸದ್ಗಿರಿಪಾದಸಂಗಿ ವ್ಯಾಖ್ಯಾನಿನಾದತಲಿತಾಖಿಲ ದುಷ್ಟದರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷದೀಕ್ಷಂ ಅಕ್ಷೋಭ್ಯತೀರ್ಥಮೃಗರಾಜಮಹಂ ನಮಾಮಿ ಅಥೈತತ್ಕೃಪಯಾ ಬ್ರಹ್ಮಸೂತ್ರಭಾಷ್ಯಂ ಯಥಾಮತಿ ವ್ಯಾಕುರ್ವೇ ಶ್ರೀಮದಾನಂದತೀರ್ಥಾರ್ಯಮುಖ ನಿಸೃತಂ ಗಂಗಾಸಂಗೈರ ನೈರ್ಮಲ್ಯಂ ರತ್ಯಾಗ್ನಿರ್ಲಭ್ಯತೆ ಯಥಾ ವಾಚೋ ವಿಶುದ್ಧಿಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಃ ಓಂ ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮಿಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಓಂ ಪೃಥಗ್ ಉಪದೇಶಾತ್ ಓಂ ಪ್ರಶ್ನೆ ಕೇಳ್ತಾನೆ. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ವಾಕ್ಯಗಳಲ್ಲಿ ಜೀವನಿಗೂ ಪರಮಾತ್ಮನಿಗೂ ಅಭೇದ ಕಾಣಿಸ್ತಾ ಇದೆ. ಮತ್ತೊಂದು ಕಡೆಗೆ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ ಹೇಳಬೇಕಾದ್ರೆ ಭೇದ ದ್ವಾಸುಪರ್ಣ ಇಂಥ ವಾಕ್ಯಗಳಲ್ಲಿ ಭೇದ ಹೇಳ್ತಾ ಇದೆ ಶ್ರುತಿ. ತತ್ವಮಸಿ ಮೊದಲಾದ ವಾಕ್ಯಗಳಲ್ಲಿ ಅಭೇದವನ್ನು, ನಿತ್ಯೋ ನಿತ್ಯಾನಾಂ ದ್ವಾಸುಪರ್ಣ ಇತ್ಯಾದಿ ಮಾತುಗಳಲ್ಲಿ ಭೇದವನ್ನು ಹೇಳ್ತಾ ಇದೆ. ಆದ್ದರಿಂದ ಸರಿಯಲ್ಲ ಇದು. ಒಂದೊಂದು ರೀತಿ ಒಂದೊಂದು ಕಡೆ ಹೇಳ್ತಾ ಇದ್ರೆ ಅವ್ಯವಸ್ಥೆ. ಅದಕ್ಕೆ ಇದನ್ನು ಏನಂತ ಕರೀತಾರೆ, ವಿರುದ್ಧ ಭಾಷಿತ್ವಂ ಅಂತ ಹೇಳಿದ್ರು. ವಿರುದ್ಧ ಭಾಷಿತ್ವಂ, ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್ ಅಂತ ಏನಂತ, ಇನ್ವ್ಯಾಲಿಡ್ ಸ್ಕ್ರಿಪ್ಚರ್ ಅದು. ಯಾವುದು ಕಾಂಟ್ರಡಿಕ್ಟರಿಯಾಗಿ ಮಾತಾಡುತ್ತೋ ಅದು ಇನ್ವ್ಯಾಲಿಡ್ ಅಂತ ಕರೀತೇವೆ. ಅಂತ ಇನ್ವ್ಯಾಲಿಡ್ ಶ್ರುತಿಗಳಿಂದ ನೀವು ಬ್ರಹ್ಮನ ಸಮರ್ಥನೆ ಮಾಡಕ್ಕೆ ಕೊಟ್ರೆ ಏನು ಪ್ರಯೋಜನ? ಆ ಬ್ರಹ್ಮನು ಏನಾಗ್ತಾನೆ, ಇನ್ವ್ಯಾಲಿಡ್ ಆಗ್ತಾನೆ ಅಂತ ಅವನು ವಾದ. ಅದಕ್ಕೆ ಉತ್ತರ ಕೊಡಬೇಕು. ಇಲ್ಲ, ಸಿದ್ಧಾಂತ ಇಷ್ಟೇ. ಓಂ ಪೃಥಗ್ ಉಪದೇಶ ಆತ್ ಓಂ. ಒಂದು ಕಡೆ ಅಭೇದ, ಒಂದು ಕಡೆ ಭೇದ ಅಂತ ತಿಳ್ಕೊಳ್ಳೋಕೆ ಹೋಗಬೇಡ. ಶ್ರುತಿ ಹೇಳ್ತಿರೋದೇನೋ, ಭೇದವನ್ನೇ ಹೇಳ್ತಾ ಇದೆ ಹೊರತು ಅಭೇದವನ್ನು ಹೇಳ್ತಾ ಇಲ್ಲ. ಇದು ನೀವು ಹೇಳ್ತೀರಿ, ಶ್ರುತಿ ಹೇಳಬೇಕಲ್ಲ ಅಂದರೆ ಶ್ರುತಿ ವಾಕ್ಯ ಕೊಟ್ರು. ಭಿನ್ನೋ ಚಿಂತ್ಯ ಪರಮೋ ಜೀವಸಂಘಾತ್ ಪೂರ್ಣ ಪರೋ ಜೀವಸಂಘೋ ಹಿ ಅಪೂರ್ಣ. ಬರೀ ಜೀವೇಶ್ವರ ಭೇದವನ್ನು ಹೇಳಲಿಲ್ಲ, ಅದು ಕಾರಣ ಕೊಟ್ಟು ಹೇಳ್ತಾ ಇದೆ. ಭಿನ್ನ ಅಚಿಂತ್ಯ ಪರಮಃ ಜೀವಸಂಘಾತ್, ಜೀವರ ಗುಂಪಿನಿಂದ ಪರಮಾತ್ಮ ಅತ್ಯಂತ ಭಿನ್ನನಾದವನು. ಅವನು ಪೂರ್ಣ, ಜೀವ ಅಪೂರ್ಣ, ಅವನು ಪೂರ್ಣ. ಜೀವಸಂಘೋಹಿ ಅಪೂರ್ಣ, ಇವೆಲ್ಲ ಕಾರಣ ಕೊಟ್ಟು ಹೇಳಿದ ಮೇಲೆ ಭೇದ ಸಿದ್ಧಾಂತವಾಯಿತೆ ಹೊರತು ಅಭೇದ ಸಿದ್ಧಾಂತವಾಗಲಿಲ್ಲ. ಯತಸ್ತ್ವಸೌ ನಿತ್ಯ ಮುಕ್ತ, ಇನ್ನೊಂದು ಕಾರಣ ಇದೆ. ಪರಮಾತ್ಮ ಯಾರು? ನಿತ್ಯ ಮುಕ್ತ. ಜೀವ ಯಾರು? ಬದ್ಧ. ಅಯಂ ಬಂಧಾನ್ ಮೋಕ್ಷಂ. ಆಯ್ತು ಬಿಡಿ, ನಾವು ಬದ್ಧರು, ಅವನು ಮುಕ್ತ. ಅವನ ಸಾಹಸ ನಮಗ್ಯಾತಕ್ಕೆ ಅಂದ್ರೆ ತತಯೇವ ಅಭಿವಂಚೆ, ಮೋಕ್ಷ ಕೊಡೋದು ಅವನೇ. ಆದ್ರಿಂದಾಗಿ ಅವನು ಬಿಡಾಗಿಲ್ಲ. ನಾವು ದೇವರು, ನಾವು ಬೇರೆ ಕರೆಕ್ಟ್. ಬೇರೆ ಅಂತ ಹೇಳಿ ಏನ್ ಮಾಡಬೇಕು? ಅವನಷ್ಟೇ, ಅವನು ನಮ್ಮಷ್ಟಾಗಿಲ್ಲ. ಯಾಕೆ? ಅವನಿಂದ ಬಿಡುಗಡೆ ಆಗಬೇಕಾಗಿದೆ. ಅದಕ್ಕೋಸ್ಕರ ಏನ್ ಮಾಡಬೇಕು? ದೇವರನ್ನ ಆರಾಧನೆ ಮಾಡಲೇಬೇಕು ಅಂತಾಯ್ತು. ಇವೆಲ್ಲ ಏನ್ ಹೇಳ್ತಾ ಇರೋ ಮಾತುಗಳು? ಇವೆಲ್ಲ ಸಂಯುಕ್ತಿಕವಾಗಿ ಭೇದ ಹೇಳ್ತಾ ಇವೆ. ಆದ್ದರಿಂದ ಭೇದವೇ ಸಿದ್ಧಾಂತ ಹೊರತು ಅಭೇದ ಅಲ್ಲ. ಆಗ ಪ್ರಶ್ನೆ ಬಂತು, ಹಾಗಿದ್ರೆ ಅಭೇದ ವಾಕ್ಯ ಬಂತಾದ್ರೆ ಅದಕ್ಕೆ ಸ್ಪಷ್ಟ ಭೇದ ಹೇಳೋ ವಾಕ್ಯ ಇರಬೇಕಾದ್ರೆ ಅಭೇದ ಹೇಳಬೇಕು. ಹೇಳಿ ಕನ್ಫ್ಯೂಷನ್ ಮಾಡಿ ಯಾಕೆ ಮಾಡಬೇಕು ಅಂದ್ರೆ, ಇಲ್ಲ ಒಂದು ಕಾರಣ ಇದೆ ಹೇಳೋದಕ್ಕೆ ಅಂತ ಹೇಳ್ತಾರೆ. ಅಭೇದ ಹೇಳೋದಕ್ಕೊಂದು ಕಾರಣ ಇದೆ. ಏನ್ ಕಾರಣ? ಓಂ ತದ್ಗುಣ ಸಾರತ್ವಾತ್ವ ತದ್ವ್ಯಪದೇಶ ಪ್ರಾಜ್ಞವತ್. ಓಂ ತದ್ಗುಣ ಸಾರತ್ವಾತ್ವ ತದ್ವ್ಯಪದೇಶ ಪ್ರಾಜ್ಞವತ್. ಓಂ ಏನ್ ಕಾರಣ ಇದೆ ಅಂದ್ರೆ, ಜ್ಞಾನ ಆನಂದಾದಿ ಬ್ರಹ್ಮ ಗುಣಾಹ ಏವ ಶೇತಃ ಸಾರಃ ಸ್ವರೂಪಂ ಅಥೋ ಅಭೇದ ವ್ಯಪದೇಶ. ಒಂದು ಏನ್ ಭೇದ ಕಾರಣ ಇದೆ ಅಂದ್ರೆ, ಜೀವನದಲ್ಲಿ ಏನಿವೆ? ಸ್ವಸ್ವಲ್ಪ ಜ್ಞಾನಾನಂದಾದಿಗಳಿದೆ. ದೇವರಲ್ಲಿ ಏನಿದೆ? ಪೂರ್ಣವಾದ ಜ್ಞಾನಾನಂದಾದಿಗಳಿದೆ. ಸೊ ಯತ್ಕಿಂಚಿತ್ ಸಾದೃಶ್ಯ ಇದೆ. ಸಾದೃಶ್ಯ ಇರೋದಕ್ಕೋಸ್ಕರ ಏನಂತ ಕರೆದಿದ್ದಾರೆ? ಅಭೇದದ ವಾಕ್ಯ ಹೊರತು, ಅಭೇದದ ಉದ್ದೇಶ ಸಾದೃಶ್ಯ ಹೇಳದೆ ಹೊರತು, ಮತ್ತು ಅಸ್ವಾತಂತ್ರ್ಯ ಹೇಳದೆ ಹೊರತು ಏನಲ್ಲ. ಅಭೇದ ಹೇಳೋದಲ್ಲ, ಇದು ಬಹಳ ಮುಖ್ಯವಾದ ಅಂಶ ಇದು. ಅಭೇದ ವಾಕ್ಯಗಳಿಗೆ ಏನು ಸಾರಾಂಶ ಇವೆ, ಆ ಸೂತ್ರ ನೆನಪಿಟ್ಕೊಂಡು ಬಿಟ್ರೆ ಎಲ್ಲೆಲ್ಲಿ ಅಭೇದ ಹೇಳ್ತಾರೋ ಈ ಸೂತ್ರ ಅಪ್ಲೈ ಮಾಡಿಬಿಟ್ರೆ ಮುಗಿದು, ಇದು ಫಾರ್ಮುಲಾ ಇದು. ಈ ಫಾರ್ಮುಲಾದಿಂದ ಅಂತ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಅರ್ಥ. ಅದಕ್ಕೆ ವಿವರಣೆ ಕೊಡ್ತಾರೆ. ಜ್ಞಾನಾನಂದಾದಿ ಬ್ರಹ್ಮಗುಣಾಹ, ಜೀವನದಲ್ಲಿ ಸ್ವರೂಪತಃ ಏನಿವೆ, ಸ್ವಸ್ವಲ್ಪ ಜ್ಞಾನಾನಂದಾದಿಗಳಿದೆ ಗೊತ್ತೆ, ತುಂಬ ಬೆಳಕು ಬಂದ್ಬಿಡುತ್ತೆ. ಏನಂತೆ ನಾವು ಸಿಕ್ಕಾಬಿಟ್ಟು ಹೇಳ್ರಿ, ಹಗಲು ರಾತ್ರಿ ಗೊತ್ತೇ ಆಗಲಿಲ್ಲ ಅಂತ ಹೇಳ್ತಾರೆ. ಇಷ್ಟಾದರೂ ಕೂಡ ಹಗಲು ಹಗಲೇ ರಾತ್ರಿ ರಾತ್ರಿನೇ ಗೊತ್ತಾಯ್ತಾ. ಅವನು ಬರೀತಾನೆ ವಿಜಯನಗರಕ್ಕೆ ಬಂದಾಗ, ಅವನು ನ್ಯೂನಿಸ್ ಅಂತ ಬರೀತಾನೆ. ವಿಜಯನಗರದಲ್ಲಿ ಲೈಟಿಂಗ್ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂತ ಕೇಳಿದರೆ, ಈ ನಗರದೊಳಗೆ ಹಗಲು ರಾತ್ರಿ ಗೊತ್ತೇ ಆಗೋದಿಲ್ಲ ಅಂತ ಹೇಳ್ತಾನು. ಹಗಲು ರಾತ್ರಿ ಗೊತ್ತೇ ಆಗೋದಿಲ್ಲ, ಅಷ್ಟು ಬೆಳಕಿನ ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ. ಅದೇನದು ಫಿಗರ್ ಆಫ್ ಸ್ಪೀಚ್ ಅಷ್ಟೇ, ಇದು ಅಲಂಕಾರಿಕವಾದ ಮಾತು. ಎಷ್ಟು ಕೋಟಿ ಕೋಟಿ ದೀಪ ಹಚ್ಚಿಟ್ರು ಕೂಡ ಏನದು, ರಾತ್ರಿ ರಾತ್ರಿನೇ ಹಗಲಾಗಲೇ. ಬಟ್ ನಾವು ತುಂಬಾ ಬೆಳಕು ಬರುತ್ತೆ ಅಂತ ಹೇಳಬೇಕಾದ್ರೆ ನಾವು ಏನ್ ಹೇಳಿದ್ರು ಕೂಡ ಅಷ್ಟು ಎಫೆಕ್ಟಿವ್ ಆಗಿ ಬರೋದಿಲ್ಲ. ಏನಂತ ಬರುತ್ತದೋ, ಹಾಗೆ ಗೊತ್ತೇ ಆಗೋದಿಲ್ಲ ಅಂದ್ರೆ ಅವ ಬರುತ್ತೆ. ಆ ಎಫೆಕ್ಟ್ ಹೇಳೋದಕ್ಕೆ ಹೇಳಿದ್ದೆ ಹೊರತು ಬರೀ ತುಂಬಾ ಬೆಳಕಿದೆ, ಎಷ್ಟು ಬೆಳಕಿದ್ರೆ ಸಾಲದದು. ಕಾರ್ ಭಾರಿ ಸಾರ ಗಾರ ಇದು ತಿಳ್ಕೊಬೇಡ, ಭಯಂಕರ ಅಂದ್ರೆ ಅರ್ಥ ಆಗ್ತದ. ಏನಾಗ್ತದೆ, ಅಯ್ಯೋ ಬೆಂಕಿ ಬೆಂಕಿ ಅಂದ್ರೆ ಅರ್ಥ ಆಗ್ತದೆ, ಭಾರಿ ಖಾರ ಅಂತ ಅರ್ಥ. ಯಾರೋ ಸ್ವಲ್ಪ ಖಾರ ಅಂತಾರೆ, ಖಾರ ಅಲ್ರಿ ಬೆಂಕಿ ಅಂತ. ಆಕ್ಚುಲಿ ಬೆಂಕಿ ಅಲ್ಲ ಅದು, ಬೆಂಕಿ ಎಲ್ಲ ಹೇಗೆ ಆಗ್ತಿತ್ತದೋ, ಬಾಯಿ ಸುಟ್ಟೋಗ್ತಾ ಇತ್ತು. ಆದರೆ ತುಂಬಾ ಖಾರ ಇದೆ ಅಂತ ಹೇಳಬೇಕಾಗಿದೆ. ಅದಕ್ಕೆ ಏನು ಕಾರಣ ಕೊಟ್ಟರೋದಕ್ಕೆ, ಬೆಂಕಿ ಅಂತ ಕರೋದು. ಅದಕ್ಕೆ ಸಾದೃಶ್ಯ ಅವಶ್ಯ, ಸ್ವಾತಂತ್ರ್ಯ ಚ ವಿಶಿಷ್ಟತ್ವೇ ಸ್ಥಾನ ಮತ್ತೈಕ್ಯರು ಮತ್ತೈಕ್ಯರೂರಪಿ ಸಾದೃಶ್ಯ ಚೈಕವಾಗಿ ಸಮ್ಯಕ್ ಸಾವಕಾಶ ಯಥೇಷ್ಟತಃ ಆಚಾರ ಅಣುವ್ಯಾಖ್ಯಾನ ಹೇಳ್ತಾರೆ. ಸ್ವಾತಂತ್ರ್ಯ ಆಮೇಲೆ ಸಾದೃಶ್ಯ ಸ್ಥಾನೈಕ್ಯ ಮತ್ತೈಕ್ಯ ಎಲ್ಲದ ಕಾರಣಕ್ಕೋಸ್ಕರವಾಗಿ ಏನ್ ಹೇಳ್ತಾರೆ, ಅಭೇದ ಹೇಳ್ತಾರೆ ಹೊರತು ವಸ್ತುತಃ ಏನಿಲ್ಲ ಅಲ್ಲಿ, ಅಭೇದ ಇಲ್ಲ. ಸರಿಯಾಗಿ ನೆನಪಿಕೊಂಡಿರ್ಬೇಕು ಈ ಮಾತನ್ನ. ಅವ ಎಂಥ ವಾಕ್ಯ ಹೇಳಿದ್ರು ಕೂಡ ನಮಗೆ ಕನ್ಫ್ಯೂಷನ್ ಬರೋದೇ ಇಲ್ಲ. ಜ್ಞಾನಾನಂದಾದಿ ಬ್ರಹ್ಮಗುಣಾ, ಇವರ ಸ್ವರೂಪದಲ್ಲಿ ಏನೇನಿವೆ ಅಂದ್ರೆ, ಬಲಂ ಆನಂದ ಓಜಶ್ಚ ಸಹೋ ಜ್ಞಾನಂ ಮನಾಕುಲಂ ಸ್ವರೂಪಾಣ್ಯೇವ ಜೀವಶ್ಯ ವ್ಯಜ್ಯಂತೆ ಪರವಾದ್ವಿಭೂ. ಜೀವನ ಸ್ವರೂಪದಲ್ಲಿ ಸ್ವಸ್ವಲ್ಪ ಬಲ ಜ್ಞಾನಾನಂದಾದಿಗಳೆಲ್ಲ ಇವೆ. ಆದ್ರಿಂದ ಅವನು ಕೂಡ ಬ್ರಹ್ಮ ಪರಮಾತ್ಮನಿಂದ ಪೂರ್ಣ ಇದೆ. ಒಂದು ಒಂದಿಷ್ಟಿಂದ ಏನು ಬಂತೀಗ, ಸಾದೃಶ್ಯ ಬಂತು. ಸಾದೃಶ್ಯನ ಕ್ಲಿಯರ್ ಹೇಳ್ಬೇಕಾದ್ರೆ ಏನ್ ಪದ ಉಪಯೋಗಿಸ್ಬೇಕಿತ್ತೀಗ, ಅಭೇದವನ್ನು. ಅದಕ್ಕೆ ಹೇಳಿದರೆ ಹೊರತು ವಸ್ತುತಃ ಏನಿಲ್ಲ ಅಲ್ಲಿ, ಅಭೇದದ ಹೆಸರು ಇಲ್ಲ. ಹೌದು, ಜೀವ ಅತ್ಯಂತ ಷಟ್ ವಯಸ್ಸು. ಹೌದು, ಸಾತ್ವಿಕ ಜೀವನಿಗೆ ಅದಲ್ಲ, ಮುಕ್ತಿಯಲ್ಲಿ ಹೇಗಿರ್ತಾನೆ ಜೀವ. ಹೌದು, ಮುಕ್ತಿಯಲ್ಲಿ ಐಶ್ವರ್ಯ ಎಷ್ಟಿರ್ತದೆ ಗೊತ್ತಾ, ಮುಕ್ತ ಜೀವನಿಗೆ ತೈತರು ಬೆಳೆ ಹೇಳ್ತದೆ. ಇಡೀ ಭೂಲೋಕವನ್ನ ಇಂಚ್ ಬೈ ಇಂಚ್ ನವರತ್ನಗಳನ್ನು ತುಂಬಿಸಿಬಿಟ್ಟು ಅವನು ಚಕ್ರವರ್ತಿ ಮಾಡಿದ್ರೆ ಎಷ್ಟು ಸುಖ ಇರ್ತದೆ, ಅಷ್ಟು ಸುಖ ಮಿನಿಮಮ್ ಸುಖ ಅಂತ ಬಹುಶಃ ಸ್ಟಾರ್ಟಿಂಗ್ ಸ್ಯಾಲ್ರಿ ಅಂತಾರಲ್ಲ ಆ ತರ ಬೇಸಿಕ್ಕೇ ಅಷ್ಟು ಮುಕ್ತಿಯೊಳಗೆ ಅಂತ ಸುಖ. ಅದು ಏನಾಯ್ತು, ಅವನು ಐಶ್ವರ್ಯ ಬರಲಿಲ್ಲ ಈಗ, ಇದೆಲ್ಲ ಅರ್ಥ ಮಾಡಿಕೊಟ್ಟು ಕರೆಕ್ಟೇ. ಬಟ್ ಇಷ್ಟಿದ್ರು ಕೂಡ ದೇವ್ರ ಬಂದ ಏನಲ್ಲ, ಅದು ದೇವ್ರ ಬಂದ ಏನಲ್ಲ, ನೆಗ್ಲಿಜಿಬಲ್. ಬಟ್ ತಾಮಯೋಗ್ಯರಿಗೆ ಹೋಲಿಸಿದಾಗ ಭಾರಿ ದೊಡ್ಡದಾಯ್ತು. ಆ ಸಾದೃಶ್ಯ ಹೇಳೋದಕ್ಕೋಸ್ಕರ ಹೇಳಿದ್ರೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ದತ್ತ ಸ್ವಾತಂತ್ರ್ಯ ಪದನೇ ಉಪಯೋಗಿಸ್ಬೇಡಿ, ಪದದ ಅರ್ಥ ಬೇರೆ ಅದು. ಇಲ್ಲೇ ಇಲ್ಲ, ಕಿಂಚಿತ್ತು ಇಲ್ಲ, ಇಂಚಿತ್ತು ಇಲ್ಲ. ಜೀವನ ಸ್ವಾತಂತ್ರ್ಯದ ಹೆಸರೇ ಇಲ್ಲ, ಗೊತ್ತಾಯ್ತಾ. ಸ್ವಾತಂತ್ರ್ಯ ಬಂದು ಯಾರು ಗುಣ ಅದು, ಉದಾಹರಣೆಗೆ ಟಾರ್ ಇದೆ, ಹಾಲಿದೆ. ಟಾರ್ ಅಲ್ಲಿ ಸ್ವಲ್ಪ ಬಿಳಿ ಒಪ್ಪಾಡ ಅಂದ್ರೆ, ಟಾರ್ ಅಲ್ಲಿ ಸ್ವಲ್ಪ ಬಿಳಿ ಒಪ್ಪಲಕ್ಕಾಗತ್ತಾ? ಸ್ವಲ್ಪ ಒಪ್ಪಿದ್ರೆ ಏನಲ್ಲ ಅದು, ಟಾರ್ ಅಲ್ಲ, ಟಾರ್ ಹೇಗಿರ್ಬೇಕದು, ಪರ್ಫೆಕ್ಟ್ ಬ್ಲ್ಯಾಕ್ ಇದ್ರೆ ಟಾರ್. ಸೊ ಜೀವ ಎಂತವನು, ಸ್ವಲ್ಪ ಸ್ವಾತಂತ್ರ್ಯ ಒಪ್ಪಿದ್ರೆ ಏನಾಗೋದಿಲ್ಲ, ಅವನು ಜೀವ ಆಗೋದಿಲ್ಲ, ಗೊತ್ತಾಯ್ತಿಲ್ಲ. ಸ್ವಾತಂತ್ರ್ಯ ಅನ್ನೋ ಪದನ ಯಾರಿಗೂ ಉಪಯೋಗಿಸೋದು? ಇಲ್ಲ 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 ಅಲ್ಲ, ಇಲ್ಲ ಎಷ್ಟೆಷ್ಟು ಇಲ್ಲ. ಕರ್ತೃತ್ವ ಇದೆ, ಕರ್ತೃತ್ವ ಬೇರೆ, ಸ್ವಾತಂತ್ರ್ಯ ಬೇರೆ. ಅದು ಮುಂದೆ ಹೇಳ್ತಾರೆ, ಮುಂದೆ ಇಲ್ಲೇ ಇಲ್ಲೇ ಬರುತ್ತೆ ಅದು, ಮುಂದೆ ಹೇಳ್ತಾರೆ, ಗೊತ್ತಾಯ್ತಾ. ಕರ್ತೃತ್ವಕ್ಕೂ ಸಹ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಕರ್ತೃತ್ವ ಇದು ಬದಿಗೆ 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 ಕರ್ತೃತ್ವ ಇದೆ. ಸ್ವಾತಂತ್ರ್ಯ ಇಲ್ಲ ಕಾರ್ಪೆಂಟರಿಗೆ, ನಾ ಹೇಳಿದ್ದೆ ಟೇಬಲ್ನೇ ಮಾಡ್ಬೇಕು, ಅವನು ಚೇರೆ ಮಾಡಬೇಕು, ಸ್ವಾತಂತ್ರ್ಯ ಇಲ್ಲ ಅವನಿಗೆ. ಬಟ್ ಕರ್ತೃತ್ವ ಇದೆ, ಕಾರ್ಪೆಂಟರ್ ಕಾರ್ಪೆಂಟರ್ ಅಷ್ಟೇ ಹೊರತು ಸ್ವತಂತ್ರ ಅಲ್ಲ. ಸ್ವಾತಂತ್ರ್ಯ ಕಣ್ಣು ಕರ್ತೃತ್ವ ಏನ್ ಮಾಡ್ಕೋಬಾರ್ದು, ಕನ್ಫ್ಯೂಷನ್ ಮಾಡ್ಕೊಳ್ಳಿ. ಹರಿದಾಸ ರೂಪ ದತ್ತ ಸ್ವಾತಂತ್ರ್ಯ ಪದ ಅವರು ಉಪಯೋಗಿಸಿದ ಪದ ಅಲ್ಲದು, ಗೊತ್ತಾಯ್ತಾ. ಸದ್ಯ ಹೆಸರು ಯಾರು ಉಪ್ಪಿಟ್ಟದೆ ಹೆಸರು, ದತ್ತ ಸ್ವಾತಂತ್ರ್ಯ ಅನ್ನೋ ಪದನ ಉಳಿದವರು ಉಪಯೋಗಿಸಿದ ಪದ ಅದು, ಯಾವ ದಾಸರು ಉಪಯೋಗಿಸಿಲ್ಲ ಪದನ, ಅರ್ಥ ಆಯ್ತಾ. ಆ ಪದ ಅವರು ಉಪಯೋಗಿಸಿದ ಅರ್ಥನೇ ಇವರು ಸ್ಟಾರ್ಟ್ ಮಾಡಕ್ಕೆ ಕೊಟ್ಟು ಉಪಯೋಗಿಸ್ಬಿಟ್ಟಿದ್ದಾರೆ, ಉಪಯೋಗಿಸ್ಲಿ. ನಾ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಾಕಷ್ಟೇ, ಅದು ಉಪಯೋಗಿಸಿದ್ರು ಅಂತೇಳಿ ಕನ್ಫ್ಯೂಷನ್ ಮಾಡ್ಕೋಬೇಕಾಯ್ತು. ಇಲ್ಲ, ಅಭೇದ ಅಂತ ಉಪಯೋಗಿಸಿದ ತಕ್ಷಣ ಅಭೇದ ಅಲ್ವಲ್ಲ, ಆ ರೀತಿ. ಕೇಳಿ ಹೇಳ್ತೀವಿ, ಓದು ಕೇಳ್ರಿ, ಈಗ ಮುಂದೆ ಬರುತ್ತೆ, ಇಲ್ಲೇ ಬರುತ್ತೆ. ಯಾಕೆ ಯೋಚನೆ ಮಾಡ್ತೀರಿ, ಇಲ್ಲೇ ಹೇಳ್ತಾರೆ. ಒಂದು ಅಧಿಕರಣನೇ ಇದೆ, ಅದಕ್ಕಾಗಿ ಕರ್ತೃತ್ವ ಅಧಿಕರಣ ಇರೋದೇ ಅದಕ್ಕೋಸ್ಕರ. ಯಥಾ ಸರ್ವಗುಣಾತ್ಮಕತ್ವ ಸರ್ವಾತ್ಮಕತ್ವ ಬ್ರಹ್ಮಣಃ ಉಚ್ಯತೆ ಸರ್ವಂ ಕಲ್ವಿದಂ ಬ್ರಹ್ಮ ಇತಿ. ಈಗ ಪರಮಾತ್ಮನನ್ನ ಇದೇ ವಾಗ್ಯದ ವಾಕ್ಯ ಇನ್ನೊಂದು ಕೊಡ್ತಾರೆ. ನೀನು ತತ್ವಮಸಿ ನೋಡಿದೆ, ಅಹಂ ಬ್ರಹ್ಮಾಸ್ಮಿ ನೋಡಿದೆ, ಇನ್ನೊಂದು ವಾಕ್ಯ ಇದೆ ನೋಡು, ಸರ್ವಂ ಖಲ್ವಿದಂ ಬ್ರಹ್ಮ ಅಂತಿದೆ, ಅದು ಶ್ರುತಿ ವಾಕ್ಯನೇ. ಮೇಲ್ ನೋಡಕ್ಕೆ ಅರ್ಥ ಏನದಕ್ಕೆ? ಸರ್ವಂ ಖಲು ಇದಂ ಬ್ರಹ್ಮ, ಇದೆಲ್ಲವೂ ದೇವರೇ, ಇದೆಲ್ಲವೂ ದೇವರೇ. ಅದ್ವೈತಗಳು ಒಪ್ಪೋದಿಲ್ಲ ಅದನ್ನ, ನೆನಪಿರಲಿ. ಎಲ್ಲವೂ ದೇವರೇ ಅನ್ನೋ ಮಾತನ್ನು ಒಪ್ಪೋದಿಲ್ಲ ಅವರು. ಎಲ್ಲ ಜೀವರೂ ದೇವರು ಅಂತಾರೆ ಹೊರತು ಎಲ್ಲರೂ ದೇವರಲ್ಲ. ಈ ಮೈಕ್ ದೇವರಲ್ಲ ಅವ್ರ ಪ್ರಕಾರ. ಇವು ಜಡ ಪದಾರ್ಥ ದೇವರಲ್ಲ. ಜಡ ಪದಾರ್ಥಗಳೇನವು? ಸುಳ್ಳು. ಜಡ ಪದಾರ್ಥ ಮಿಥ್ಯ. ಚೇತನ ಪದಾರ್ಥ ಎಲ್ಲ ಐಕ್ಯ. ಸೊ ಈ ಮಾತಿಗೆ ಏನಂತ ಅರ್ಥ ಮಾಡ್ತೀರಪ್ಪ ನೀವೀಗ? ಎಲ್ಲ ಅಂತ ಅರ್ಥ ಮಾಡಕ್ ಬರೋದಿಲ್ಲ ನೀವು. ಹೋಗ್ತಾನೆ, ಯಾಕೆ ಮಾಡಕ್ ಬರೋದಿಲ್ಲ? ಜಡ ಬ್ರಹ್ಮನಲ್ಲ ಆದ್ರಿಂದ. ಅದೇ ರೀತಿನೇ ಇಲ್ಲೂ ಹಾಗೆ ಅರ್ಥ
ಮಾಡಬೇಕು.
ಸರ್ವಂ ಖಲು ಇದಂ ಬ್ರಹ್ಮ. ಖಲು ಎಂಬುದು ಅವ್ಯಯ, ಬಿಡಿಸ್ಬೇಕು ಅದನ್ನ. ಇದಂ ಇದು ಸರ್ವಂ ಎಲ್ಲವೂ ಕೂಡ ಬ್ರಹ್ಮ. ಖಲು ಬ್ರಹ್ಮನೇ ಅಲ್ವೇ? ಆ ರೀತಿ, ಆ ರೀತಿ ಅರ್ಥ ಅದು. ಗೊತ್ತಾಯ್ತಾ? ಅದಕ್ಕೆ ಅರ್ಥ ಏನೇ ಆಕ್ಚುಲಿ ಅಂದ್ರೆ, ಅವ್ರ ಪ್ರಕಾರ ಅಂತೂ ಅರ್ಥ ಮಾಡಕ್ ಬರೋದಿಲ್ಲ. ಸೊ ಬಿಡ್ಬೇಕಂದ್ರೆ ಸರ್ವಂ ಅಂದ್ರೆ ಸರ್ವ ಚೇತನ ಪ್ರಪಂಚ ಅಂತ ಅರ್ಥ ಮಾಡ್ಬೇಕು ಹೊರತು ಎಲ್ಲ ಜಡ ಜೀವ ಜಡ ಅಂತ ಅರ್ಥ ಮಾಡಬಾರ್ದು. ನಮ್ಮ ಪ್ರಕಾರ ಏನೀಗ, ಎಲ್ಲವೂ ಬ್ರಹ್ಮ ಅಂದ್ರೇನು? ಎಲ್ಲವೂ ಬ್ರಹ್ಮನ ಅಧೀನ ಅಂತ, ಎಲ್ಲವೂ ಭಗವದ್ ಅಧೀನ ಅಷ್ಟೇ. ಅದೇ ರೀತಿಯಲ್ಲಿ ಅರ್ಥ ಮಾಡಬೇಕು. ಅವನಿಗೆ ಅಪ್ರಿಯವಾದ ವಾಕ್ಯವನ್ನು ಕೊಟ್ಟು ನೀನು ಬೇರೆ ಅರ್ಥ ಮಾಡ್ತೀಯಲ್ಲ, ಇಲ್ಲ ಹಾಗೆ ಮಾಡು ಅಂತ ಹೇಳಿ. ಭವಿಷ್ಯತ್ ಪರ್ವಣೀಚ, ಅಲ್ಲಿ ಹೇಳೋ ಉದ್ದೇಶ ಏನಿದೆ? ಎಷ್ಟೇ ದೇವರಿಗೆ ಎಲ್ಲ ಅಂತ ಹೇಳಿದ್ರು ಕೂಡ ನಮಗೆ ಡೌಟ್ ಬರ್ತಿತ್ತು. ಸರ್ವಂ ಖಲ್ವಿದಂ ಬ್ರಹ್ಮ ತಗೊಳ್ಳಿ, ಈಶಾವಾಸ್ಯ ವಿಧಂ ಸರ್ವಂ ತಗೊಳ್ಳಿ, ಎರಡು ಹೇಗೆ ಮ್ಯಾಚ್ ಆಗುತ್ತೆ? ಈಶಾವಾಸ್ಯ ವಿಧಂ ಸರ್ವಂ, ಸರ್ವಂ ಖಲ್ವಿದಂ ಬ್ರಹ್ಮ. ಈಶಾವಾಸ್ಯಂ ಅಂದ್ರೇನು? ಈಶಾಧೀನಂ ಅಂತ, ದೇವರ ಅಧೀನ. ಎಷ್ಟು ಸುಲಭವಾದ ಅರ್ಥ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ಅರ್ಥ ಮಾಡಬೇಕು. ಭವಿಷ್ಯತ್ ಪರ್ವಣಿ ಚ, ಎರಡು ಪಾಠ ಇದೆ. ಭವಿಷ್ಯತ್ ಪರ್ವಣಿ ಅಂತ ಒಂದು ಪಾಠ, ಭವಿಷ್ಯತ್ ಪುರಾಣೇ ಚ ಅಂತ ಇನ್ನೊಂದು ಪಾಠ. ಭಿನ್ನಾ ಜೀವಾಹ ಪರೋ ಭಿನ್ನ ತಥಾಪಿ ಜ್ಞಾನ ರೂಪತಃ ಪ್ರೋಚ್ಯಂತೆ ಬ್ರಹ್ಮರೂಪೇಣ ವೇದವಾದೇಶು ಸರ್ವಶಃ ಇತಿ. ಭಿನ್ನಾ ಜೀವಾಹ ಪರೋ ಭಿನ್ನ, ಸ್ಪಷ್ಟ ಭವಿಷ್ಯತ್ ಪರ್ವದ ವಾಕ್ಯ ಈ ಸೂತ್ರಕ್ಕೆ ಅರ್ಥದಂತೆ ಇದೆ. ಜೀವರೆಲ್ಲ ಭಿನ್ನರು. ಅದು ಭಿನ್ನರು ಅಂಬುದಕ್ಕೆ ಎರಡು ಅರ್ಥ. ಭಿನ್ನರು ಪರಮಾತ್ಮನಿಂದ ಭಿನ್ನರು, ತಮ್ಮ ತಮ್ಮಲ್ಲೂ ಭಿನ್ನರು. ಜೀವ ಜೀವ ಭೇದ ಎರಡೂ ಬಂತು. ತಥಾಪಿ ಆದರೂ ಕೂಡ ಜ್ಞಾನರೂಪತಃ, ಸ್ವರೂಪದಲ್ಲಿ ಜ್ಞಾನ ಇರೋದ್ರಿಂದ ಬ್ರಹ್ಮರೂಪೇಣ ಪ್ರೋಚ್ಯಂತೆ, ಬ್ರಹ್ಮರೂಪದಿಂದ ಹೇಳ್ತಾರೆ. ಏನರ್ಥ? ತತ್ವಮಸಿ ಇತ್ಯಾದಿಯಾಗಿ. ವೇದವಾದೇಶು ಸರ್ವಶಃ, ವೇದವಾದಗಳು ಅಂದ್ರೇನು? ವೇದದ ಅಪಾತತಃ ಕಾಣತಕ್ಕಂಥ ಅರ್ಥಕ್ಕೆ ವೇದವಾದ ಅಂತ ಕರೀತಾರೆ. ವೇದ ವೇದವಾದ ಆಚಾರ್ಯ ಬರೀತಾರೆ, ಅದರ ಗೀತಾ ಭಾಷೆಯಲ್ಲಿ ಬರುತ್ತೆ. ವೇದವಾದ ರಥ ಪಾರ್ಥ ನಾಣ್ಯದ ಸ್ಥಿತಿ ವಾದಿನ ಅಂತ ಹೇಳಬೇಕಾದ್ರೆ, ವಾದ ಮುಖತಃ ವಚನ ಅಪರೆಂಟ್ ಮೀನಿಂಗ್ ಅಂತ ಅರ್ಥ. ಅಪರೆಂಟ್ ಮೀನಿಂಗ್ ಅನ್ನ ವೇದವಾದ ಅಂತಾರೆ, ರಿಯಲ್ ಮೀನಿಂಗ್ ಅನ್ನ ವೇದಾರ್ಥ ಅಂತ ಕರೀತಾರೆ. ವೇದಾರ್ಥ ಬೇರೆ, ವೇದವಾದ ಬೇರೆ. ಮೇಲ್ನೋಟಕ್ಕೆ, ಮೇಲ್ನೋಟಕ್ಕೆ ಹಾಕಾಡೋದು. ಇದು ನಿಮ್ದೇ ಮನೆ, ಏನಿದು ಮೇಲ್ನೋಟಕ್ಕೆ ಅಷ್ಟೇ. ನೀವು ಸಂಕೋಚ ಪಡಬೇಡ್ರಿ ಅಂತ ಹೇಳೋದು ತಾತ್ಪರ್ಯ ಹೊರತು ಓನರ್ಶಿಪ್ಗೋಸ್ಕರ ಹೇಳಿದ ಮಾತಲ್ಲ. ದಾಕ್ಷಿಣ್ಯ ಬೇಡ ಅಂತ ಹೇಳೋದಕ್ಕೆ ಅಷ್ಟೇ ಹೇಳಿದ ಮಾತು. ಅದಕ್ಕೇನಂತ ಕರೀತಾರೆ? ಮುಖದ ಅರ್ಥ ಇರೋದೊಂದು, ಒಳಗಿರೋ ಅರ್ಥನೇ ಬೇರೆ. ಕರೆಕ್ಟ್. ಅಪಾತತ ಅರ್ಥ ಅಂತ ಹೇಳಿದ ಮೇಲೆ ಒಳಗೊಂದು ಅರ್ಥ ಇರಬೇಕಲ್ಲ. ಸಾಮ್ಯ ಅಂತ ಕೇಳಿದ್ರೆ ಇದರಲ್ಲಿ ಜ್ಞಾನ ಇದೆ, ದೇವರಲ್ಲಿ ಜ್ಞಾನ ಇದೆ, ಆನಂದ ಇದೆ, ಆನಂದ ಇದೆ. ಅದನ್ನೇ ಅಂದ್ರೆ ಅಲ್ಲ, ಅಪಾತತ ಅರ್ಥ ಅಂತ ಹೇಳಿದ ಅರ್ಥ ಏನು? ಮೇಲರ್ಥ ಬಿಟ್ಬಿಡ್ಬೇಕು ಅಂತ ಅರ್ಥ. ಮೇಲರ್ಥ ಏನು? ಅಭೇದ ಅರ್ಥ ಬಿಟ್ಬಿಡ್ಬೇಕಂತ. ಮತ್ತೆ ಯಾವ ಅರ್ಥ ತಗೋಬೇಕಾಗಿದ್ರೆ? ಎಂಚ್ಕಿತ್ ಸಾಮ್ಯ ಅರ್ಥ ತಗೋಬೇಕು. ಭೇದಾರ್ಥ ಸರಿ ಹೋಯ್ತು. ಎಂಥ ಭೇದಾರ್ಥ ಮಾಡ್ಬೇಕಂತ ಎಂಚ್ಕಿತ್ ಸಾಮ್ಯ ಹೇಳ್ತಕ್ಕಂಥ ಭೇದಾರ್ಥ ಮಾಡಬೇಕು. ಒಳಗಿದ ಅರ್ಥ ಹೇಳ್ಬೇಕಲ್ಲ. ಅಪಾತತ ಅರ್ಥ ಅವ್ರು ನಿಮ್ಮನೆ ಅಂತ ಹೇಳಿದ್ರು. ನಿಮ್ಮನೆ ಅಂದ್ರೆ ನಿಮ್ಮನೆ ಅಲ್ಲ, ಅದು ಮುಗಿದೋಯ್ತು. ಮತ್ತೆ ಯಾಕೆ ಹೇಳಿದ್ರೆ ಹಾಗಿದ್ರೆ? ಸಂಕೋಚ ಪಡಬೇಡ್ರಿ ಅಂತ ಹೇಳಿದ್ರೆ ಆ ಕಾರಣ ಕೊಡ್ಬೇಕೀಗ. ಅಪಾತತ ಅರ್ಥ ಅಲ್ಲ ಅಂದ್ಮೇಲೆ ಆ ಪದ ಉಪಯೋಗಿಸೋದು ಸಾರ್ಥಕ್ಕೆ ಬೇಕಲ್ಲ. ಒಂದು ಕಾರಣ, ದೇವರು ಜೀವ ದೇವರಲ್ಲ, ದೇವರು ಅಂತ ಕರೆದ್ರು. ಅರ್ಥ ಏನದಕ್ಕೆ? ಈ ರೀತಿ ಇದೆ. ನಮ್ಮಲ್ಲೂ ಪದ್ಧತಿ ತುಂಬಾ ಉಪಕಾರ ಮಾಡ್ತಾರೆ. ನಮ್ಮ ಪಾಲಿ ನೀವೇ ದೇವರು, ಕಣ್ಣಿಗೆ ಕಾಣೋ ದೇವರು ನೀವೇ. ಏನು ದೇವ್ರ ಗುಣ? ಏನು ಅನುಗ್ರಹ ಮಾಡೋದು ನೀವು ಮಾಡಿದ್ದೀರಿ. ಅದು ದೇವರು ಕೂಡ ನಿಮ್ಮಲ್ಲಿ ಕಂಡಿದೆ, ದೇವರಷ್ಟೇ. ಆ ರೀತಿ ಕಾಣೋದನ್ನ ಲೋಕದಲ್ಲಿ ಕಂಡಿದೆ ಇಲ್ಲಿ ಇವತ್ತು? ಅವ್ರು ಹೊರ್ತಾರ, ಸತ್ತೋಗ್ಬಿಟ್ರು ಪಾಪ. ದೇವರಂತ ಮನುಷ್ಯರು, ದೇವರು ಸಾಯ್ತಾನಾಗಿದ್ರೆ, ದೇವರಂತ ಮನುಷ್ಯರು ಸತ್ತೋಗ್ಬಿಟ್ರು ಅಂದ್ರೆ ದೇವರು ಸಾಯ್ತಾನ? ಏನಿತ್ತು ದೇವರಂತ ಮನುಷ್ಯರು ಏನಂತ? ಒಳ್ಳೆ ಗುಣವಂತರು ಅಂತ. ಒಳ್ಳೆ ಗುಣವಂತರು ದೇವರು ಯಾರು? ನಾರಾಯಣ ಗುಣೇಶ್ವರ ಇರುವುದೀರ್ಣ. ಅತ್ಯಂತ ಗುಣಪೂರ್ಣ, ನಿರವಧಿಕ ಗುಣಪೂರ್ಣ ಎಲ್ಲ ದೇವರಲ್ಲಿ ಇದೆ. ಚಿತ್ ಬಂತಲ್ಲ ಅಷ್ಟೇ. ಅರ್ಥದಲ್ಲಿ ಹೇಳಿರೋ ಮಾತಾದ್ರಿಂದ ಅಪಾತತ ಅರ್ಥ ಅಂತೇಳಿ ಬಿಟ್ಬಿಡಾಗಿಲ್ಲ. ಇನ್ನೊಂದರ್ಥ ಇರಬೇಕು ಅದಕ್ಕಾಗಿದ್ದು. ಇನ್ನೊಂದರ್ಥ ಸಾಮ್ಯ ಹೇಳೋದು, ಅದು ಸಾಮ್ಯ ಅಂತದ್ದು ವಿಶಿಷ್ಟಾದ್ವೈತ ಸಾಮ್ಯ ಅಲ್ಲ, ಸರ್ವ ಸಾಮ್ಯ ಅಲ್ಲ. ಎಂಥ ಸಾಮ್ಯ ಅದು? ಕಿಂಚಿತ್ ಸಾಮ್ಯ, ಜಸ್ಟ್ ಸಿಮಿಲಾರಿಟಿನ ಹೊರತು ನಾಟ್ ಟೋಟಲ್ ಸಿಮಿಲಾರಿಟಿ. ಟೋಟಲ್ ಸಿಮಿಲಾರಿಟಿ ಅಂದ್ರೆ ವಿಶಿಷ್ಟಾದ್ವೈತ ಆಗಿಬಿಡ್ತದೆ, ಜಸ್ಟ್ ಸಿಮಿಲಾರಿಟಿ. ನೋ ಸಿಮಿಲಾರಿಟಿ ಅಂದ್ರೆ ದ್ವೈತ ಮತ ಆಗೋದಿಲ್ಲ. ಮತ್ತೆ ಐಡೆಂಟಿಟಿ ಅಂದ್ರೆ ಅದ್ವೈತ ಆಗಿಬಿಡ್ತದೆ. ಅದ್ವೈತ ಐಡೆಂಟಿಟಿ ಅಂದ್ರೆ ಅದ್ವೈತ, ಟೋಟಲ್ ಸಿಮಿಲಾರಿಟಿ ವಿಶಿಷ್ಟಾದ್ವೈತ. ಜಸ್ಟ್ ಸಿಂಪಲ್ ಸಿಮಿಲಾರಿಟಿ ಇರೋದು ಯಾವ್ದೋ ಅದು ದ್ವೈತ. ಭಿನ್ನಾಜಿ ಅದೊಂದು ವೇದವಾದ ರಥರು ಹೇಳ್ತಾರೆ ಅಂತ ಹೇಳಿದ್ರು. ವೇದವಾದ ರಥರು ಅಂದ್ರೆ ಏನು ಅಂದ್ರೆ, ವೇದ ಸುಮ್ಮನೆ ಜ್ಯೋತಿಷ್ಠೋಭೇನ ಸ್ವರ್ಗ ಕಾಮೋ ಯಜೇತ ವೇದವಾಕ್ಯ ಹೇಳಿದ್ರು. ಸುಮ್ಮನೆ ನೋಡಿಗೆ ಅನ್ನಿಸುತ್ತೆ ವೇದ ಹೇಳ್ತಾ ಇದೆ ಜ್ಯೋತಿಷ್ಠೋಭ ಯಾಗ ಮಾಡಿ ಅಂತ ಹೇಳಿ, ಅದು ಕರ್ಮ. ಏನು ಫಲ ನಿರೀಕ್ಷೆ ಮಾಡಿ ನೀವು? ಸ್ವರ್ಗವನ್ನು ಬಯಸಿ. ಮೋಕ್ಷ ಹೇಳಲೇ ಇಲ್ಲ, ಸ್ವರ್ಗ ಹೇಳ್ತು. ಜ್ಯೋತಿಷ್ಠೋಭ ಮಾಡಿ ಸ್ವರ್ಗಕ್ಕೆ ಹೋಗಿ, ಹಾಗಿದ್ರೆ ನಾವು ಒಳ್ಳೆ ಕೆಲಸ ಮಾಡ್ತೇವೆ, ಒಳ್ಳೆ ಸಂಬಳ ತಗೋತೀವಿ, ಮುಂದೋಯ್ತಲ್ಲ. ವೇದ ತಪ್ಪಂತಾಗ್ಲಿಲ್ಲ, ಈಗ ನಾವು ಮಾಡ್ತಿರೋ ಪ್ರಕಾರ ಏನೀಗ ಲಕ್ಷಾಂತರ ರೂಪಾಯಿ ಸಂಬಳ ಬರ್ತದೆ ನಮಗೆ. ಸೊ ವೇದ ಪ್ರಕಾರ ಸರಿಯಾಗಿದೆ. ಜ್ಯೋತಿಷ್ಠೋಪಯೋಗ ಮಾಡಿ ನೀವು 1,00,000 ತಗೊಂಡ್ರಿ, ನಾವು ಐಟಿ ಬಿಟಿ ಮಾಡಿ 1,00,000 ತಗೊಂಡ್ರಿ, ಸರಿ ಹೋಯ್ತಲ್ಲ. ಅದಕ್ಕೆ ಅದು ವೇದ ಹೇಳಿದ್ ಮಾಡ್ದಾಗಾಯ್ತಲ್ಲ ನಾವೀಗ ಅಲ್ಲಿ ತರ. ಅದು ವೇದ ಅಲ್ಲ, ವೇದವಾದ ಅದ ಅಷ್ಟೇ. ವೇದ ಅಪರೇಟ್ ಮೀನಿಂಗ್. ಅಲ್ಲಿ ಜ್ಯೋತಿಷ್ಠೋವಿರೋ ಸ್ವರ್ಗ ಕಾಮವಿದೆ ಯಾತಕ್ಕೆ ಹೇಳ್ತಾ ಇದೆ ಅಂದ್ರೆ, ಮೊದಲು ಕರ್ಮಾಚರಣೆ ಮಾಡು, ಆಮೇಲೆ ನನಗೆ ಅರ್ಹತೆ ಬರುತ್ತೆ ಅಂತ ಹೇಳೋದು ಹೊರಟಿದೆ. ಗೊತ್ತಾಯ್ತಾ? ಸ್ವರ್ಗ ಕಾಮ ನಮ್ಮ ಜನಕ್ಕೆ ಮೋಕ್ಷ ಅರ್ಥ ಆಗಿಲ್ಲ, ಸ್ವರ್ಗ ಅರ್ಥ ಆಗಿದೆ. ಅದಕ್ಕೋಸ್ಕರ ಸ್ವರ್ಗಕ್ಕೆ ಹೋಗ್ಬೇಕಲ್ಲಪ್ಪ, ಜ್ಯೋತಿಷ್ಠೋಪಯೋಗ ಮಾಡು ಅಂತ ಹೇಳಿ. ಜ್ಯೋತಿಷ್ಠೋಪಯೋಗ ಮಾಡ್ದ, ಸ್ವರ್ಗ ಬರೋದು ಗ್ಯಾರಂಟಿ ಆಯ್ತು. ಯೋಚನೆ ಮಾಡ್ದ, ಇನ್ನೂ ಮೇಲಿದ್ರೆ ಯೋಚನೆ ಮಾಡೋಣ ಅಂತ ಯೋಚನೆ ಮಾಡ್ದ. ಅವಾಗ ಏನಾಯ್ತು? ಮೋಕ್ಷ ಅಲ್ಲಿಗೆ ಹೋಗ್ತಾರೆ. ಸೊ ಯಾರಿಗಿದೆಲ್ಲ ಹೇಳಿದ್ದು? ಬಿಗಿನರ್ಸ್ ಹೇಳಿದ್ದು. ಗೊತ್ತಾಯ್ತಾ? ಆದ್ರಿಂದ ಅದು ಮುಖ್ಯಾರ್ಥ ಅಲ್ಲ. ಮತ್ತೆ ಒಳಗಿನ ಇನ್ನೊಂದು ಇರಬೇಕಲ್ಲ ಅಂತ ಕೇಳಿದ್ರೆ, ಜ್ಯೋತಿಷ್ಠೋ, ಜ್ಯೋತಿ ಅಂದ್ರೆ ಜ್ಞಾನ, ಜ್ಯೋತಿಷ್ಠೋಪ ಅಂದ್ರೆ ಜ್ಞಾನ ಯಜ್ಞ ಮಾಡು, ಸ್ವರ್ಗ ಅಂದ್ರೆ ಮೋಕ್ಷ, ಮೋಕ್ಷಕ್ಕೆ ಹೋಗ್ತೀವಿ ಒಳಗಿನ ಅರ್ಥ. ಜ್ಯೋತಿಷ್ಠೋವೇನ ಸ್ವರ್ಗ ಕಾಮ ಜ್ಯೋತಿಷ್ ಚರಣಾಭಿಧಾನ ಬ್ರಹ್ಮಸೂತ್ರ. ಜ್ಯೋತಿಷ್ ಶಬ್ದಕ್ಕೆ ಏನರ್ಥ? ಪರಮಾತ್ಮ ಅಂತ ಅರ್ಥ, ಜ್ಞಾನ ಅಂತ ಅರ್ಥ. ಗೊತ್ತಾಯ್ತಾ? ಸೊ ಜ್ಯೋತಿಷ್ಠೋಮೇನ ಜ್ಞಾನ ಯಜ್ಞೇನ. ಗೊತ್ತಾಯ್ತಾ? ಸ್ವರ್ಗಂ ಅಂದ್ರೆ ಏನು? ಸ್ವರೂಪ ಸುಖಂ ಗಮಯತಿ ಇತಿ ಸ್ವರ್ಗ. ಸ್ವರೂಪ ಸುಖವನ್ನು ತಂದುಕೊಡೋದು ಸ್ವರ್ಗ ಅಂತ ಕರೀತಾರೆ. ಸ್ವರೂಪ ಸುಖ ಬರೋದೆಲ್ಲಿ? ಮುಕ್ತಿಯೊಳಗೆ. ಸೊ ಮುಕ್ತಿಗೆ ಹೋಗುದು ಒಳಗಿನ ಅರ್ಥ ಇದೆ. ಬಟ್ ಸಣ್ಣ ಮಕ್ಕಳಿಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ಸಣ್ಣ ಹುಡುಗರು ಇರ್ತಾರೆ, ಸರಿಯಾಗಿ ಹೋದು ಸ್ಕೂಲಿಗೆ ಹೋಗು ಅಂತ ಹೇಳ್ತಾರೆ. ಯಾತಕ್ಕೆ ಅಂದ್ರೆ ದೊಡ್ಡ ಅಧಿಕಾರಿ ಆಗ್ತಿದ್ರೆ ಅರ್ಥ ಆಗಲ್ಲ ಅದಕ್ಕೆ. ಯಾಕಾಗಬೇಕು ಅಂತ ಕೇಳ್ತಾರೆ. ಈ ಚಾಕ್ಲೇಟ್ ಸಿಗ್ತಾವ ಅಂದ್ರೆ ತಕ್ಷಣ ಓ ಹಾಗಿದ್ರೆ ಮಾಡುತ್ತೆ ಅಂತ. ಚಾಕ್ಲೇಟ್ ಭಾರಿ ಇಂಪಾರ್ಟೆಂಟ್ ಅವ್ನು. ಯಾತಕ್ಕೆ ಗೊತ್ತಿರೋದು ಯಾವ್ದು ಅವನಿಗೆ? ಚಾಕ್ಲೇಟ್ ಗೊತ್ತಿರೋದಷ್ಟೇ. ಅದು ಬಂಗಾರ ಸರದ ರಥ ಅಂದ್ರೆ ಬೇಕಾಗಿಲ್ಲ, ತಿನ್ನಕ್ ಬರುತ್ತೆ, ಅದು ಬರೋದಿಲ್ಲ ಅಂತ ಅರ್ಥ ಆಯ್ತಾ? ಅವ್ರು ಅದೇ ತಿಂತಾರೆ ದೊಡ್ಡವರು ಅಂದ್ಮೇಲೆ, ಬಂಗಾರದಲ್ಲಿ ತಿಂತಾರೆ, ಆ ವಿಚಾರ ಬೇರೆ. ಗೋಡೋನ್ ತಿಂತಾನೆ ಅಂತ ಹೇಳ್ತೀವಲ್ಲ ಆ ಟೈಪ್. ಮೊದಲು ಮಾತ್ರ ಏನಂತಾರೆ, ಬಂಗಾರ ಸರ ಬೇಡ ನಮಗೆ, ಚಾಕ್ಲೇಟ್ ಕೊಡ್ತೀವಿ ಅಂದ್ರೆ ಅರ್ಥ, ತಕ್ಷಣ ಅರ್ಥ ಆಗುತ್ತೆ. ಯಾಕೆ? ಈ ರೂಪ್ ತುಂಬ ಚಾಕ್ಲೇಟ್ ತಗೋಬಹುದು, ಅವ್ರ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಭಾರಿ ಸಂಬಳ ಬರುತ್ತೆ, ರೂಪ್ ತುಂಬ ಚಾಕ್ಲೇಟ್ ತಗೋಬಹುದಾ? ಓ ಹಾಗಿದ್ರೆ ಓದ್ತೀರಿ ಅಂತ ಅರ್ಥ ಆಯ್ತಾ? ಸೊ ಸ್ವರ್ಗದ ಕಾನ್ಸೆಪ್ಟ್ ಇದ್ದವನಿಗೆ ಹೇಳಿದ ಮಾತೇ ಹೊರತು ಅದೇ ಅಲ್ಟಿಮೇಟ್ ಅಲ್ಲ. ಅವ್ರಿಗೆ ಅರ್ಥ ಆಗೋದಿಲ್ಲ, ಅವ್ರಿಗೆ ಸ್ವರ್ಗ ಮೋಕ್ಷ ಅರ್ಥ ಆಗೋದಿಲ್ಲ. ಏನರ್ಥ ಆಗುತ್ತೆ ಅವನಿಗೆ? ಸ್ವರ್ಗ ನಮ್ಮ ಹುಡುಗರಿದಲ್ಲಿ ಏನಾಗುತ್ತೆ? ಅದು ಸ್ವರ್ಗವ್ರ ಅರ್ಥ ಆಗಲಿ. ಏನರ್ಥ ಆಗುತ್ತೆ ಅವರಿಗೆ? ದೊಡ್ಡ ಮನೆ ತೋರಿಸ್ತಾರೆ, ದೊಡ್ಡದನ್ನು ತೋರಿಸ್ತಾರೆ, ಆಗಿರ್ಬೋದು, ಹೆಲಿಕಾಪ್ಟರ್ ತೋರಿಸ್ತಾನೆ, ನೀವು ತಗೊಂಡು ಓಡಾಡಬಹುದು, ಆಗಿದ್ರೆ ಪರವಾಗಿಲ್ಲ ಅಂತ ಹೇಳಿದ್ರೆ. ಈ ರೀತಿಯಲ್ಲಿ ಯೋಚನೆ ಮಾಡಿದರೆ ನಾವು ವೇದವಾಕ್ಯ ಎಲ್ಲರಿಗೂ ಹೊರಟಿದೆ. ಅದು ಸಾಮಾನ್ಯರಿಗೂ ಹೇಳಬೇಕದು, ಭಾರಿ ಜ್ಞಾನಿಗಳಿಗೂ ಹೇಳಬೇಕು. ಸಾಮಾನ್ಯರಿಗೆಲ್ಲ ಮೋಕ್ಷ ಇಷ್ಟ ಅರ್ಥ ಆಗೋದಿಲ್ಲ ಅಂತ ಹೇಳಿ ಆಮೇಲೆ ತಗೊಳ್ತು. ಅದು ಭಾಗವತರು ಏನಂತ ಕಾರಣ ಕೊಡ್ತಾರೆ ಅದಕ್ಕೆ? ರೋಚನಾರ್ಥಂ ಫಲಶ್ರುತಿ. ರೋಚನಾರ್ಥಂ ಅಂದರೆ ಅಭಿರುಚಿ ಹುಟ್ಟಿಸೋದಕ್ಕೋಸ್ಕರ ಹೇಳಿದ ಮಾತ್ರ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಲೋಕದೊಳಗೆ ಒಳ್ಳೆ ಕಾಮನ್ ಸೆನ್ಸ್ ಬಹುಮಾನ ಕೊಡೋ ಉದ್ದೇಶನೂ ಆಗಿದೆ. ಭಾರಿ ಕಷ್ಟಪಟ್ಟು ಅಂತ ಒಂದು 10 ರೂಪಾಯಿ ಪ್ರೈಸ್ ಕೊಡ್ತಾರೆ, ದಾಸರಾಳಿಗೆ ಕೊಡ್ತಾರೆ. ಪಾಪ ತಿರುವಾಯ್ತಾರೆ, ಪುರದಾಸರ ಬಂದಿರೋವ್ರಿಗೆ ಎಲ್ಲ ಕಡೆ ಅಡ್ರೆಸ್ ಮಾಡ್ತಾರೆ. ಪ್ರೈಸ್ ಕೊಡ್ತೇವೆ, ಎಂಟ್ರಿ ಫೀಸ್ 100 ರೂಪಾಯಿ, ಪ್ರೈಸ್ ಕೊಡೋದು 50 ರೂಪಾಯಿ ಅವರು. ಅರ್ಥ ಆಯ್ತಾ? ಎಂಟ್ರಿ ಫೀಸ್ 100 ರೂಪಾಯಿ, ಅದು ಪ್ರೈಸ್ ಬರೋ ಗ್ಯಾರಂಟಿ ಇಲ್ಲ. ಬಂದರೆ 100 ರೂಪಾಯಿ ಹೋಯ್ತು, 50 ರೂಪಾಯಿ ಬಂತು ಅಷ್ಟೇ. ಅದು ಯಾತಕ್ಕೆ? ಅದ್ರ ಏನಾಯ್ತು ಅವರಿಗೆ? ಅದರಿಂದ ಅಭಿರುಚಿ ಹುಟ್ಟಿತು. ಆಮೇಲೆ ಅವ್ರಿಗೆ 50 ರೂಪಾಯಿ 100 ರೂಪಾಯಿ ಮುಖ್ಯ ಆಗೋದಿಲ್ಲ, ಆ ಹಾಡು ಕಲ್ತು ಮುಂದೆ ಹೋಗ್ತಾರೆ, ಅದು ಬಹಳ ಮುಖ್ಯ ಆಗುತ್ತೆ. ಆ ದೃಷ್ಟಿಯೊಳಗೆ ಇಲ್ಲಿ ಹೇಳಿದ ಮಾತೆ ಹೊರತು ಬೇರೆ ಅಲ್ಲ. ಇದು ಒಳಗಿನ ಅರ್ಥ ಇದೆ. ಸೊ ಅಪಾತತ ಅರ್ಥಕ್ಕೊಂದು ಕಾರಣ ಇದೆ. ತದ್ಗುಣ ಸಾರತ್ವಾತ್ತು ತದ್ ವ್ಯಪದೇಶ ಪ್ರಾಜ್ಞವತ್ ಓಂ. ಈಗ ಭಿನ್ನ ಜೀವಾಹ ಪರೋ ಭಿನ್ನ ತಥಾಪಿ ಜ್ಞಾನ ರೂಪತಃ ಪ್ರೋಚ್ಯಂತೆ ಬ್ರಹ್ಮರೂಪೇಣ ವೇದವಾದೇಶು ಸರ್ವಶಃ. ವೇದವಾದಗಳು ಎಲ್ಲೆಲ್ಲೇ ಹೇಳ್ತಾರೋ ಇದೇ ಅರ್ಥ ಮಾಡಬೇಕು, ಬೇರೆ ಅರ್ಥ ಮಾಡಲೇಬಾರದು ಅಂತ ಹೇಳಿದೆ. ಈಗ ಟೀಕಾ ಏವಂ ಸತಿ ಅದ್ವೈತ ಶ್ರುತೇ ನಿರ್ವಿಷಯತಾ ನಿರ್ವಿಷಯತೆಯ ಅಪ್ರಾಮಾಣ್ಯಂ ಪ್ರಾಪ್ತಂ ಇತ್ಯ ಆಶಂಕಾಂ ಪರಿಹರ ಸೂತ್ರ ಉಪನ್ಯಸ್ಯ ವ್ಯಾಚಷ್ಟೇ. ಹಾಗಿದ್ರೆ ಅದ್ವೈತ ಶ್ರುತಿಗೆ ನೀವು ಅಭೇದಾರ್ಥ ಅಲ್ಲ ಅಂದ್ರಿ, ಗೊತ್ತಾಯ್ತಾ, ಭೇದವೇ ಅರ್ಥ ಅಂತ ಹೇಳಿದ್ರಿ, ಮತ್ತೆ ಅಭೇದಾರ್ಥ ಹೇಳಿಬಿಟ್ಟಿದೆ. ಯಾವ ಪರ್ಪಸ್? ಅದಕ್ಕೆ ಪರ್ಪಸ್ಸೇ ಇಲ್ಲ ಅಂದ್ಬಿಟ್ರೆ ನಿರ್ವಿಷಯತಾ ಪ್ರಾಪ್ತಿ, ಪರ್ಪಸ್ಲೆಸ್ ಆಯ್ತು, ಅದಕ್ಕೆ ಆಬ್ಜೆಕ್ಟೇ ಇಲ್ಲ ಅಂತಾಯ್ತು. ಯಾವುದೇ ವಿಷಯ ಇಲ್ಲದ ಮಾತಾಡಿದೆ ಅಂತ ಕರೀತಾರೆ, ಅದನ್ನ ಅಪ್ರಮಾಣ ಅಂತ ಕರೀತಾರೆ, ಹರಟೆ ಅಂತ ಕರೀತಾರೆ. ವೇದವಾದ ಹರಟೆ ಆಗಿಬಿಡತ್ತಾಗ ಅದು ಯಾಕೆ ಓದಬೇಕು ಅಂತ ಕೇಳಿದ. ಅದಕ್ಕೆ ಉತ್ತರ ಕೊಡ್ತಾರೆ, ಹಾಗೆ ಹೇಳಿಲ್ಲ. ತಚ್ಛಬ್ದೇನ ಸ್ವಾತ್ಮನ ಇತಿ ಪ್ರಾಕೃತಸ್ಯ ಪರಾಮರ್ಶ್ಯ. ಏನದು? ಪ್ರಾಕೃತವಾದ ಜೀವನಿಗೆ ಎಂತ್ಕಿತ್ ಗುಣಸಾರ ಅಂದ್ರೆ ಎತ್ಕಿಂಚಿ ಸಾದೃಶ್ಯ. ಪರಿಹರ ಸೂತ್ರ ಉಪನ್ಯಸ್ಯ ವ್ಯಾಚಷ್ಟೇ ತಚ್ಛಬ್ದೇನ ಸ್ವಾತ್ಮನ ಇತಿ ಪ್ರಾಕೃತಸ್ಯ ಪರಾಮರ್ಶ್ಯ. ನಾ ಅಭೇದ ಶ್ರುತಿ ಪ್ರಾಕೃತ, ಪ್ರಾಕೃತ ಅಂದ್ರೆ ಪ್ರಕೃತ ಪ್ರಾಕೃತ, ಈ ಬಂದಿರೋ ವಿಚಾರ ಅಂತ ಅರ್ಥ. ನಾಭೇದ ಶ್ರುತಿ ಅಪ್ರಾಮಾಣ್ಯ ಪ್ರಾಪ್ತಿ. ಅಭೇದ ಶ್ರುತಿ ಪ್ರಕೃತ ಅಂಬದೇ ಸರಿ. ಪ್ರಕೃತ ಅಂದ್ರೆ ಪ್ರಕೃತನೇ ಪ್ರಾಕೃತ ಅಷ್ಟೇ, ಆ ಪ್ರಾಕೃತ ಬೇರೆ, ಪ್ರಕೃತಿ ನಿರ್ಮಿತವಾದ ಪ್ರಾಕೃತ ಅಂತ ಅರ್ಥ ಇಟ್ಕೋಬಾರ್ದು. ಪ್ರಕೃತಸ್ಯ ಅಂಬದೇ ತಾತ್ಪರ್ಯ. ಹೌದೌದು, ಈಗ ಪ್ರಕೃತ ವಿಷಯಕ್ಕೆ ಬರೋಣ ಅಂತೀವಲ್ಲ ಹಾಗೆ. ಪರಮಾತ್ಮ ಗುಣ ಸದೃಶ ಆನಂದಾದಿ ಗುಣ ಸ್ವರೂಪತ್ವೇನ ಜೀವಸ್ಯ ಗೌಣವೃತ್ಯ ಭೇದ ವಿಪದೇಶೋಪತ್ತಿ. ಗೌಣವೃತ್ಯ ಈ ಪದ ಇಟ್ಕೋಬೇಕು. ಗೌಣವೃತ್ಯ ಅಂದ್ರೇನು? ಸೆಕೆಂಡರಿ ಮೀನಿಂಗ್ ತಗೋಬೇಕೆ ಹೊರತು ಪ್ರೈಮರಿ ಮೀನಿಂಗ್ ತಗೊಳ್ಬಾರ್ದು. ಸೆಕೆಂಡರಿ ಮೀನಿಂಗ್ ಅಭೇದಾರ್ಥಕ್ಕೆ ಪ್ರೈಮರಿ ಅರ್ಥ ತಗೊಳ್ಳದೇನೆ ಸೆಕೆಂಡರಿ ಅರ್ಥ ತಗೊಳ್ಳಿ ಅಂತ ಹೇಳಿ. ಭೇದಾರ್ಥ ಹೇಳಿದ್ರೆ ಪ್ರೈಮರಿ ತಗೋ, ಜೀವೈಶ್ವರರು ಬೇರೆ ಬೇರೆ, ಮುಖ್ಯಾರ್ಥನೇ ತಗೋಬೇಕಲ್ಲಿ. ಜೀವೈಶ್ವರರು ಒಂದೇ, ಮುಖ್ಯಾರ್ಥ ತಗೋಬಾರ್ದು. ಏನ್ ತಗೋಬೇಕಲ್ಲಿ? ಗೌಣಾರ್ಥ ತಗೋ. ಜೀವಸ್ಯ ಗೌಣವೃತ್ಯ ಭೇದ ವ್ಯಪದೇಶೋಪತ್ತೇ ಯಥಾಕರು ಸಕಲ ಜಗದ್ಗುಣ ಸಕಲ ಜಗದ್ಗುಣ ಗುಣ ಸದೃಶ ಗುಣಾತ್ಮಕತ್ವೇನ ಪರಮಾತ್ಮ ಜಗದಿತಿ ವ್ಯಪದೇಶ. ಪರಮಾತ್ಮ ಸಕಲ ಜಗತ್ತಿಗೂ ಸ್ವಾಮಿಯಾಗಿರೋದ್ರಿಂದ ಅವನನ್ನ ಜಗತ್ತು ಅಂತ ಹ್ಯಾಕ್ ಕರೀತಾರೋ ಹಾಗೆ ಸರ್ವಂ ಖಲ್ವಿದಂ ಬ್ರಹ್ಮ ಇತ್ಯಾದು ತಥೈವ ಇತಿ ಭಾವ. ದೇವರು ದೇವರನ್ನೇ ಜಗತ್ತು ಅಂತ ಕರೀತಾರೆ ನೋಡಿ, ವಾಕ್ಯ ತಗೊಂಡ್ರು. ಜೀವನನ್ನೇ ಪರಮಾತ್ಮ ಅಂತ ಕರೆಯೋ ವಾಕ್ಯ ಒಂದು, ಜಗತ್ತನ್ನೇ ದೇವರು ಅಂತ ಕರೆಯೋ ವಾಕ್ಯ ಒಂದು. ಜಗತ್ತೇ ದೇವರ ಅಲ್ಲ, ಸೊ ಜೀವನೇ ಬ್ರಹ್ಮನ ಅಲ್ಲ. ಜಗತ್ತ ದೇವರಂತ ಯಾತಕ್ಕೆ ಕರೆದ್ರು? ಜಗತ್ತಿಗೆ ಎಲ್ಲಾ ಗುಣ ಒಂದೇ ಕಡೆ ಕಾಣೋದು ದೇವರಲ್ಲಿ, ಅದಕ್ಕೇನಂತ ಕರೆದ್ರು? ದೇವರನ್ನ ಆ ರೀತಿ ಕರೆದ್ರು. ಅದೇ ರೀತಿಯಲ್ಲಿ ಜೀವರ ದೇವರ ಎಚ್ಚಿತ್ತಿದ ಗುಣ ಕಾಣೋದು ಜೀವರಲ್ಲಿ, ಅದಕ್ಕೇನಂತ ಕರಿತೇವೆ? ದೇವರು ಅಂತ ಕರಿತೇವೆ ಅಷ್ಟೇ, ಏನು ಯೋಚನೆ ಮಾಡೋ ಕಾರಣನೇ ಇಲ್ಲ. ಸರ್ವಂ ಖಲ್ವಿದಂ ಬ್ರಹ್ಮ ಇತ್ಯಾದು ತಥೈವೇತಿ ಭಾವ. ಅತ್ರೈವ ಸ್ಮೃತಿ ಸಮ್ಮತಿ ಮಾಹ ಭವಿಷ್ಯತ್ ಪರ್ವಣಿ. ಈ ಸ್ಮೃತಿಯನ್ನ ಕೋಟ್ ಮಾಡ್ತಾರೆ, ಭವಿಷ್ಯತ್ ಪರ್ವ ವಾಕ್ಯವನ್ನ. ಯಾವಾಗ ಸ್ಮೃತಿ ಕೋಟ್ ಮಾಡಿದ್ಮೇಲೆ ಅದು ವೇದಾರ್ಥ ಹೇಳ್ತಕ್ಕಂಥದ್ದು ಶ್ರುತಿ. ಸ್ಮೃತಿಗಳಿಗೆಲ್ಲ ಮೇನ್ ಪರ್ಪಸ್ ಏನು? ವೇದಾರ್ಥ ಹೇಳೋರು. ನೀವು ಭಾಷ್ಯ ಬರೆದಿದ್ದೀರಿ, ನಿಮ್ಗೆ ತೋಚಿದ ಅರ್ಥ ಬರೀತೀರಿ. ಪುರಾಣಾದಿಗಳು ಏನ್ ಹೇಳ್ತಾ ಇವೆವು? ಸೂತ್ರಾರ್ಥ ಡೈರೆಕ್ಟ್ ಹೇಳ್ತಾ ಇವೆ. ಆ ಸೂತ್ರಾರ್ಥ ಕೋಟ್ ಮಾಡ್ಬೇಕು, ಇನ್ನು ಕೋಟ್ ಮಾಡ್ಬೇಕಾ ನಾವೀಗ? ಸೂತ್ರಾರ್ಥ ಮಾಡಿ ಅರ್ಥ ಮಾಡ್ಬೇಕು, ನಿನ್ನ ಮಾತುಗಳನ್ನು ಅರ್ಥ ಮಾಡ್ಬೇಕಾ ನಾವೀಗ? ಸೂತ್ರಾರ್ಥವನ್ನೇ ಕೇಳೋದಕ್ಕೆ ಪುರಾಣಾರ್ಥವನ್ನೇ ತಗೋಬೇಕು, ಆದ್ರಿಂದ ಕೋಟ್ ಮಾಡ್ತೇವೆ ಅಂತ ಹೇಳಿದ್ರು. ಗೌಣಿ ವೃತ್ತಿ ಅಮುಖ್ಯ ಆಯ್ತಿ ಚೇತ್ ಸತ್ಯಂ. ಮುಖ್ಯಾರ್ಥ ಅಸಂಭವಾದ ಆಶ್ರೀಯತೆ. ಆಗ ಒಂದು ಪ್ರಶ್ನೆ ಹಾಕೊಂಡ, ಗೌಣವೃತ್ತಿ ಎಂಬುದು ಮುಖ್ಯಾರ್ಥ ಅಲ್ಲ, ವೇದಕ್ಕೆ ಅಮುಖ್ಯಾರ್ಥ ಮಾಡಿದಾಗಾಯ್ತಲ್ಲ ಅಂತ ಕೇಳಿದ. ವೇದಕ್ಕೆ ಮುಖ್ಯಾರ್ಥ ಹೇಳಿದ್ರೆ ಅಮುಖ್ಯಾರ್ಥ ಮಾಡಿದ್ರಲ್ಲ ಸರಿಯಾ ಅಂತ ಕೇಳಿದ್ರೆ, ಹೌದು ಮುಖ್ಯಾರ್ಥ ಬಿಟ್ಟು ಅಮುಖ್ಯಾರ್ಥ ಮಾಡಿದ್ದೇ ನಾವೀಗ. ಆದ್ರೆ ಯಾವಾಗ ತಪ್ಪು ಅಂತ ಕೇಳಿದ್ರೆ, ಮುಖ್ಯಾರ್ಥ ಕೂಡಿದಾಗ ಅಮುಖ್ಯಾರ್ಥ ಮಾಡಬಾರ್ದು, ಗೊತ್ತಾಯ್ತಾ? ಯಾವಾಗ ಮುಖ್ಯಾರ್ಥ ಮಾಡಬೇಕು? ಮುಖ್ಯಾರ್ಥ ಬಾಧಕ ಬಂದಾಗ. ಮುಖ್ಯಾರ್ಥ ಬಾಧಕ ಬಂತೀಗ, ಅದಕ್ಕೆ ಮಾಡಿದ್ದೇವೆ, ಅದು ದೋಷ ಅಲ್ಲ. ನಹಿ ಸಾರ್ವಜ್ಞಾದಿ ಗುಣವತ ಬ್ರಹ್ಮಣ ಅಲ್ಪಜ್ಞಾನಾದಿ ಮತೋ ಜೀವಸ್ಯ ಅಭೇದೋ ಯುಕ್ತ. ನೋಡಿ ಏನ್ ಬಾಧಕ ಇದೆ ಅಂತ ಕೇಳಿದ್ರೆ, ಜೀವ ಬ್ರಹ್ಮ ಅಂತೇಳಿ ದೊಡ್ಡ ಬಾಧಕ ಇದೆ. ಏನು? ಸಾರ್ವಜ್ಞಾದಿ ಗುಣವತ ಬ್ರಹ್ಮಣ ಬ್ರಹ್ಮಣ ಅಲ್ಪಜ್ಞಾನಾದಿ ಮತ ಜೀವಸ್ಯ ಅಭೇದೋ ಯುಕ್ತ. ಎಲ್ಲಿ ಸರ್ವಜ್ಞಾದಿ ಗುಣ ಹೊಂದಿರತಕ್ಕಂಥ ಪರಮಾತ್ಮ ಎಲ್ಲಿ, ಅಲ್ಪಜ್ಞಾನಿಯಾಗಿ ಜೀವ ಎಲ್ಲಿ, ಇಬ್ಬರಿಗೂ ಅಭೇದ ಹೇಳಕ್ಕಾಗತ್ತಾ? ಸಾಧ್ಯ. ಇದೇ ಬಾಧಕ. ಅದು ಹೇಳಲಿಲ್ಲ ಎಲ್ಲಿ ಟಾರು ಎಲ್ಲಿ ಹಾಲು, ಅರ್ಥಾತ್ ಸಂಬಂಧ ಇಲ್ಲ. ಅದ್ಮೇಲೆ ಏನ್ ಹೇಳಬಾರ್ದು? ಅಲ್ಲಿ ಅಭೇದ ಹೇಳೋದು ಸಾಧ್ಯನೇ ಇಲ್ಲ. ಹಾಗೆ ಹೇಳಿದಾಗಾಯ್ತಲ್ಲ, ಅದಕ್ಕೆ ಬೇರೆ ಅರ್ಥ ಮಾಡಿದ್ದೇವೆ ನಾವೀಗ. ನಾ ಸಾರ್ವಜ್ಞಾದಿ ಪಾರಮಾರ್ಥಿಕ ಮಿತಿ ಚೇನ್ನ. ನೋಡಿ ಎರಡು ಸ್ಟೇಟ್ಮೆಂಟ್ ಇದೆ. ಟಾರ್ ನೋಡಿ ಹಾಲು ಅಂದ, ಆ ಸುಣ್ಣದ ನೀರು ನೋಡಿ ಹಾಲು ಅಂದ. ಡಿಫ್ರೆನ್ಸ್ ಗೊತ್ತಾಯ್ತಾ? ಟಾರ್ ನೋಡಿ ಹಾಲು ಅಂದ, ಸುಣ್ಣದ ನೀರು ನೋಡಿ ಹಾಲು ಅಂತ ಹೇಳಿದ. ಟಾರ್ ನೋಡಿ ಹಾಲ ಅಂತ ಹೇಳಿದ್ರೆ ನೋಡಕ್ಕೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನಂತ? ಪೂರ್ತಿ ಸೋ ತಪ್ಪದು. ಅವ್ರಿಗೆ ಏನು ಎ ಬಿ ಸಿ ಡಿ ಗೊತ್ತಿಲ್ಲ ಅವ್ರಿಗೆ, ಎಂತ ಅರ್ಥ? ಬಣ್ಣದ ಜ್ಞಾನನೂ ಇಲ್ಲ. ಸುಣ್ಣದ ನೀರು ನೋಡಿ ಹಾಲು ಅಂತ ಹೇಳಿದ. ಅವಾಗ ಏನ್ ಹೇಳಿದ್ರು? ತಕ್ಷಣ ಕನ್ಫ್ಯೂಷನ್ ಆಯ್ತು. ಆಮೇಲೆ ನೋಡಿದ್ರೆ ಅರ್ಥಾತ್ ಸಂಬಂಧ ಇಲ್ಲ. ಓಹೋ, ಯಾತಕ್ಕೆ ಕನ್ಫ್ಯೂಸ್ ಆದ ಅವನು? ಆ ಬಿಳಿ ತರದಿಂದ ಕನ್ಫ್ಯೂಸ್ ಆದ ಅಷ್ಟೇ. ಇಷ್ಟಾದ್ರು ಸುಳ್ಳು ತಿಳಿದ್ರೆ ಬಿಳಿ ಬಣ್ಣ ಇದ್ರು ಕೂಡ ಹಾಲಿನ ಬಿಳಿ ಬಣ್ಣ ಅಲ್ಲ ಅದು, ಗೊತ್ತಾಯ್ತಾ? ಜಸ್ಟ್ ರಿಸೆಂಬ್ಲೆನ್ಸ್ ಅಷ್ಟೇ. ಆ ರೀತಿ ಇರೋದ್ರಿಂದ
ಇದು ಸಾತ್ವಿಕ ಜೀವರಿಗೂ ದೇವರಿಗೂ ಅಭೇದ ಹೇಳಿದ್ರೆ, ಸುಣ್ಣದ ನೀರಿಗೂ ಹಾಲಿಗೂ ಅಭೇದ ಹೇಳಿದಾಗೆ ಗೊತ್ತಾಯ್ತಾ. ಈ ತಾಮಸ್ ದೇವರಿಗೂ ದೇವರ ಅಭೇದ ಹೇಳಿದ್ರೆ ಡಾರಿಗೂ ಹಾಲು ಹೇಳಿದ್ರೆ ಹೇಗೋ ಹಾಗೆ ಅರ್ಥ ಆಯ್ತು. ದುರ್ಯೋಧನಾದಿಗಳಿಗೆ ಮಾತ್ರ ಎಂದೆಂದೂ ಉಪಯೋಗಿಸಬಾರ್ದೆ, ಅದಕ್ಕೆ ಭಯಂಕರ ಮಿಥ್ಯಾಜ್ಞಾನಿಗಳು. ಈ ಸುಜೀವ ಮಿಥ್ಯಾಜ್ಞಾನಿ ಅಲ್ಲ, ಯಾರವನು ಅಲ್ಪಜ್ಞಾನ. ಅವರ ಅಜ್ಞಾನಿ ಮಿಥ್ಯಾಜ್ಞಾನಿ ಬೇರೆ, ಅಲ್ಪಜ್ಞ ಸರ್ವಜ್ಞ ಬೇರೆ. ದೇವರು ಏನು ಕೂಡ ಏನು ಹೇಳಬಾರದು, ಯಾವ ದೇವರಿಂದ ಅಭೇದ ಹೇಳಕ್ ಬರೋದಿಲ್ಲ ಗೊತ್ತಾಯ್ತಾ. ದುಷ್ಟ ದೇವರಿಂದ ಅಭೇದ ಹೇಳೋದಕ್ಕೂ ಬರೋದಿಲ್ಲ, ಶಿಷ್ಟ ದೇವರಿಂದ ಅಭೇದ ಹೇಳೋದಕ್ಕೂ ಬರೋದಿಲ್ಲ. ಅದಕ್ಕೋಸ್ಕರ ಏನ್ ಹೇಳಬೇಕಾಗ, ಬಾಧಕ ಬಂದಿದ್ರಿಂದ ನಾವು ಅಮುಖ್ಯಾರ್ಥವನ್ನು ಮಾಡಲೇಬೇಕು. ನಹಿ ಸಾರ್ವಜ್ಞಾದಿ ಗುಣವತ ಬ್ರಹ್ಮಣ ಅಲ್ಪಜ್ಞಾನಾದಿ ಮತೋ ಜೀವಸ್ಯ ಅಭೇದೋ ಯುಕ್ತ. ಎಷ್ಟು ಸಿಂಪಲ್ ಸೆಂಟೆನ್ಸ್, ಅಷ್ಟು ಎಫೆಕ್ಟಿವ್ ಸೆಂಟೆನ್ಸ್ ಮತ್ತೆ. ಅದು ನ ಸಾರ್ವಜ್ಞಾದಿ ಪಾರಮಾರ್ಥಿಕ ಮಿತಿ ಚೇನ್ನ ಹಾಗೆ ಹೇಳಿದ ನೋಡಿ. ನೀವು ಈ ರೀತಿ ಮಾಡೋಣ, ಜೀವನಿಗೆ ಅಲ್ಪಜ್ಞತ್ವ ಇರೋದು ಹೌದು, ಬ್ರಹ್ಮನಿಗೆ ಸರ್ವಜ್ಞತ್ವ ಇರೋದು ಹೌದು, ಅಭೇದ ಹೇಳಿದ್ರೆ ಪ್ರಾಬ್ಲಮ್ ಬರುತ್ತೆ ಹೌದು. ಒಂದು ಕೆಲಸ ಮಾಡೋಣ, ಜೀವನಿ ಪರಮಾತ್ಮನಿಗೆ ಸರ್ವಜ್ಞತ್ವ ಇದೆ, ಜೀವನಿಗೆ ಅಲ್ಪಜ್ಞತ್ವ ಇದೆ, ಇಬ್ಬರು ಒಂದಾಗೋ ಸಾಧ್ಯತೆ ಇಲ್ಲ. ಆ ಜೀವನ ಅಲ್ಪಜ್ಞತ್ವ ತೆಗೆದು ಹಾಕಿಬಿಟ್ರೆ, ಜೀವನ ಅಲ್ಪಜ್ಞತ ತೆಗೆದು ಹಾಕಿಬಿಟ್ರೆ ಏನಾಗುತ್ತಾಗ, ಬರೀ ಜೀವ ಉಳ್ಕೋತಾರೆ ಗೊತ್ತಾಯ್ತು. ಆಮೇಲೆ ಏನ್ ಮಾಡ್ಬೇಕು, ಪರಮಾತ್ಮನ ಸರ್ವಜ್ಞತ್ವ ಅದನ್ನು ತೆಗೆದು ಹೋಗ್ಬಿಡೋದು. ಏನ್ ಉಳಿತಾಗ, ಜೀವ ಜೀವ ಚೇತನ ಚೇತನ ಒಂದಾಗ ಮಾಡ್ಲಿಕ್ಕೆ ಬರುತ್ತಲ್ಲ ಅಂತ ಕೇಳಿದ. ಅರ್ಥ ಆಯ್ತಾ ಈಗ, ಅರ್ಥ ಆಯ್ತಾ. ಒಂದು ಹಾಗಿದ್ರೆ ಫಾಲ್ಡಲ್ ಹಾಕಿದ್ದ ಬಂದೊಬ್ಬನು, ಏನಯ್ಯ ಅಂತ ಕೇಳಿದ. ನೋಡಿ ಫಾಲ್ಡಲ್ಲಿ ವಿಷ ಇದೆ, ತೆಗೆದು ಹಾಕ್ಬಿಡಿ ಅದನ್ನ ಗೊತ್ತಾಯ್ತಾ. ತೆಗೆದು ಹಾಕ್ಬಿಡಿ ಊಟ ಮಾಡಿ ಅಂತ ಕೇಳಿದ್ರೆ, ಯಾವ ಸತ್ವೇಲಿ ತೆಗೆದಾಕ್ಬೇಕು, ಯಾವ ತೆಗೆದಾಕ್ಬೇಕು ಪಾಪ ಅದನ್ನ. ಫಾಲ್ಡಲ್ ವಿಷ ತೆಗಲಿಕ್ಕೆ ಬರುತ್ತಾ, ಏನದು ವಿಷ, ಅದು ಏನದು ಒಣದು. ಅದೇ ಜೀವನ ಸ್ವಲ್ಪಜ್ಞತ್ವಾದಿ ಗುಣಗಳು ಜೀವನ ಏನ್ ಸಂಬಂಧ, ಏನ್ ಸಂಬಂಧ, ಜೀವನೇ ಅದು ಸ್ವರೂಪ. ಸ್ವರೂಪ ಇದ್ದಾಗ ತೆಗೆದಾಕ್ಲಿಕ್ಕೆ ಬರೋದಿಲ್ಲ. ಹಾಲಿನ ಬಿಡಬಣ್ಣ ತೆಗೆದಾಕಿದಿರಿ, ಏನದು ಈಗ ಹಾಲೇ ಅಲ್ಲ, ಬಣ್ಣದ ಹಾಲ, ಬಣ್ಣರಹಿತ ಹಾಲು ಅಂತ ಕರೆಯೋದಿಲ್ಲ. ಏನಂತ ಕರೀತಾರೆ ಅದನ್ನ, ಹಾಲೇ ಅಲ್ಲ ಅಂತ ಕರೀತಾರೆ. ಜೀವ ಡೆಡ್ ಆಗ, ಅರ್ಥ ಆಯ್ತು. ಅಲ್ಪಜ್ಞತ್ವ ಹೋಗ್ಲಿಲ್ಲ, ಏನೋಯ್ತು ಅಲ್ಲಿಗೆ, ಜೀವನೇ ಹೋಗ್ಬಿಟ್ಟ. ಅದೇ ರೀತಿ ದೇವರು ಸರ್ವಜ್ಞತೆ ತೆಗೆದು ಹಾಕ್ಬಿಟ್ಟ, ಏನಾದಾಗ ನೀವು ದೇವರೇ ಅಲ್ಲ, ಐಕ್ಯ ಅಂತ ಹೇಳ್ತೀನಿ ನೀನೀಗ. ಇದು ಅರ್ಥ ಮಾಡ್ಕೊಂಡ್ರೆ ಎಲ್ಲಿ ತಪ್ಪು ಮಾಡ್ತಾನೆ ಗೊತ್ತಾಗ್ತದೆ. ನಾ ಸಾರ್ವಜ್ಞಾದಿ ಪಾರಮಾರ್ಥಿಕಂ ಅಂದ್ರೇನು, ಆಕ್ಚುಲಿ ಇರೋದಲ್ಲ ಅಂತ ಅರ್ಥ. ಪಾರಮಾರ್ಥಿಕಂ ಅಂದ್ರೆ ಅಪರೆಂಟ್ ಎಕ್ಸಿಸ್ಟೆನ್ಸ್, ನೋ ಎಕ್ಸಿಸ್ಟೆನ್ಸ್, ಆಕ್ಚುಲಿ ನೋ ಎಕ್ಸಿಸ್ಟೆನ್ಸ್. ಇದರಲ್ಲಿ ಸೈನ್ಸ್ ನಲ್ಲಿ ಕರೀತಾರೆ ಅಪರೆಂಟ್ ಎಕ್ಸ್ಪ್ಯಾನ್ಷನ್ ಅಂತ ಕರೀತಾರೆ. ಅಪರೆಂಟ್ ಎಕ್ಸ್ಪ್ಯಾನ್ಷನ್ ಅಂದ್ರೇನು, ನೋ ಎಕ್ಸ್ಪ್ಯಾನ್ಷನ್. ಅದು ಆಕ್ಚುಲಿ ಒಂದು ಲೀಟರ್ ಹಾಲಿದೆ, ಅದು ಉಕ್ಕಿತು, ಆಮೇಲೆ ಭಾರಿ ಖುಷಿ ಆಯ್ತು, ಅಪ್ಪ ಅರ್ಧ ಲೀಟರ್ ಒಂದು ಲೀಟರ್ ಹಾಲಾಯ್ತು ಕೂಡ ಅಷ್ಟೆ. ಅದು ಅದೇನದು ಅಪೆರೆಂಟ್ ಅಡ್ವಾನ್ಸ್ಮೆಂಟ್ ಹೊರತು ಆಕ್ಚುಲಿ ಏನಲ್ಲ, ಅದು ರಿಯಲ್ ಅಲ್ಲ. ಅದರಿಂದ ನಾವು ರಿಯಾಲಿಟಿ ಕ್ಲೇಮ್ ಮಾಡಕ್ ಹೋಗ್ಬಾರ್ದು. ಯಹ ಸರ್ವಜ್ಞ ಇತ್ಯಾದಿ ಸುರಿಸಿದ್ದತ್ವ, ದೇವರ ಸಾರ್ವಜ್ಞಾದಿ ಗುಣ ತೆಗೆದಾಕೋದು ಸಾಧ್ಯ ಇಲ್ಲ, ಇದು ತೆಗೆದಾಕಲು ಸಾಧ್ಯ ಇಲ್ಲ. ಶ್ರುತಿ ಸಿದ್ಧ ಸಾರ್ವಜ್ಞಾದೇರಪಿ ಮಿಥ್ಯಾತ್ತೆ ಬೌದ್ಧರಾದ್ಧಾಂತಾಪತ್ತಿ. ಅದು ಕಾರಣ ಕೊಡ್ತಾರೆ, ದೇವ್ರ ಗುಣನೂ ತೆಗೆದಾಕ್ತಿ, ಜೀವ್ರ ಗುಣನೂ ತೆಗೆದಾಕ್ತಿ ಅಂತ ಹೇಳಿದ್ರೆ ನಿನ್ ಸಿದ್ಧಾಂತ ಏನಾಯ್ತಾಗ, ವೈದಿಕ ಸಿದ್ಧಾಂತ ಆಗ್ಲಿಲ್ಲ. ಯಾವ ಸಿದ್ಧಾಂತ ಆಯ್ತು, ಬೌದ್ಧರಾದ್ಧಾಂತ ಪ್ರಾಪ್ತಿ, ಬೌದ್ಧ ಸಿದ್ಧಾಂತ ಆಯ್ತಾಗ. ಅದಕ್ಕೆ ನಿಮ್ಗೆ ಏನಂತ ಕರಿತೀವಿ ನಾವು, ಪ್ರಚ್ಛನ್ನ ಬೌದ್ಧರು ಅಂತ ಕರಿತೇವೆ. ಪ್ರಚ್ಛನ್ನ ಬೌದ್ಧೋಯಂ ಅಧ ಪ್ರಸಿದ್ಧ. ಆ ಮಾತಿನ ಅರ್ಥ ಇದೆ, ಕಶ್ಚೈವಂ ವಾದಿನೋ ಅದ್ವೈತ ಶ್ರುತಿ ಸಿದ್ಧಾರ್ಥೇ ವಿಶ್ವಾಸ ಹೇತು ಅನ್ಯತ್ರ ಅಭಿನಿವೇಶ. ಕಶ್ಚೈವಂ ವಾದಿನಃ ಅದ್ವೈತ ಶ್ರುತಿ ಸಿದ್ಧಾರ್ಥೇ ವಿಶ್ವಾಸ ಹೇತು ಅನ್ಯತ್ರ ಅಭಿನಿವೇಶ ಉಪಜೀವ್ಯ ಪ್ರಮಾಣ ವಿರುದ್ಧಂಚ ಅದ್ವೈತ ಬೋಧನಂ. ಈ ರೀತಿ ಹೇಳ್ತೀಯಲ್ಲ, ನಿಮ್ಮೇಲೆ ವಿಶ್ವಾಸ ಹೇಗೆ ಬರುತ್ತೆ ನಮಗೆ, ದೇವರ ಸರ್ವಜ್ಞತ್ವಾದಿ ಗುಣನ ತೆಗೆದಾಗ ಹೋಗ್ತೀಯಲ್ಲ, ವಿಶ್ವಾಸ ಬರುತ್ತಾ? ಸಣ್ಣ ಪುಟ್ಟ ಕಳ್ಳ ಅಲ್ಲ, ಎಂಥ ಕಳ್ಳ ನೀನು, ಎಂಥ ಕಳ್ಳ, ಮಹಾಚೋರ. ಅದಕ್ಕೆ ಏನಂತ ಕರೆದ್ರಲ್ಲಿ, ಮಹಾತಸ್ಕರ ಮೇನವಾಹು. ಸಣ್ಣ ಪುಟ್ಟ ಕಳ್ಳ, ಮಹಾ ಕಳ್ಳ ಇವನು. ಬಂಗಾರ ಕದ್ದ, ಸಿಮೆಂಟ್ ಕದ್ದ, ಗೋಲ್ಡ್ ಕದ್ದ, ಅವನೆಂಥ ಕಳ್ಳ, ಅವನು ಮಹಾಕಳ್ಳ. ಮಹಾಕಳ್ಳನಾಗ್ತೀಯಲ್ಲ, ದೇವ್ರ ಗುಣಗಳೇ ಕದ್ದಾಕ್ಬಿಡ್ತಿ. ಉಪಜೀವ್ಯ ಪ್ರಮಾಣ ವಿರುದ್ಧಂಚ ಅದ್ವೈತ ಬೋಧನಂ. ಅದ್ವೈತ ಹೇಳ್ತಕ್ಕಂಥ ಅರ್ಥವನ್ನು ಶ್ರುತಿಗೆ ಮಾಡಿದರೆ ಉಪಜೀವ್ಯ ಪ್ರಮಾಣಕ್ಕೆ ವಿರುದ್ಧ. ಉಪಜೀವ್ಯ ಪ್ರಮಾಣ ಅಂದ್ರೆ ಯಾವುದು, ವೇದ. ವೇದ ಏನಂತ ಹೇಳಿತು, ದೇವರು ಗುಣಪೂರ್ಣ ಅಂತ ಹೇಳಿತು, ಸುಮ್ಮನಾಗ್ಲಿಲ್ಲ. ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ. ದೇವರ ಜ್ಞಾನಾನಂದಾದಿ ಗುಣಗಳೆಲ್ಲ ಏನಂತ ಕರೀತು ಶ್ರುತಿ, ಸ್ವಾಭಾವಿಕ ಅಂತ ಕರೀತು. ನೀನೇನಂತ ಕರಿತಿ, ಔಪಾಧಿಕ ಅಂತ ಕರಿತಿ. ಸೊ ಏನಾಯ್ತದ ಈಗ, ಉಪಜೀವ ವಿರುದ್ಧವಾದ ಮಾತು. ಉಪಜೀವ ಪ್ರಮಾಣ ವೇದ, ವೇದಕ್ಕೆ ವಿರುದ್ಧವಾದ ಮಾತಾಡ್ತೀಯ, ಆದ್ರಿಂದ ಸರಿಯಲ್ಲ. ಆಮೇಲೆ ನಮ್ಮನ್ನು ತಗೊಳ್ಳೋಣ, ನಮ್ಮ ಬಗ್ಗೆ ಏನ್ ಹೇಳಿದ ಅವನು, ಜೀವರ ನಮ್ಮಲ್ಲಿ ಜೀವ ಮಾತ್ರ ಇದೆ, ಅಲ್ಪಜ್ಞಾತ್ವಾದಿಗಳಿಲ್ಲ ಅಂತ ಹೇಳಿದ, ದುಃಖಾದಿಗಳಿಲ್ಲ ಅಂತ ಹೇಳಿದ. ನಮ್ಮನ್ನು ತಿಳಿಸ್ಕೊಳ್ಳೋದಕ್ಕೆ ಉಪಜೀವ ಪ್ರಮಾಣ ಯಾವುದು, ಅನುಭವ, ಸಾಕ್ಷಿ. ಗೊತ್ತಾಯ್ತಾ, ನಾವು ಅನುಭವ ಹೇಳ್ತಾ ಇದೆ, ನಾವೇನಲ್ಲ, ನಾವು ಸರ್ವಜ್ಞರಲ್ಲ. ಶ್ರುತಿ ಹೇಳ್ತಾ ಇದೆ ದೇವರು ಸರ್ವಜ್ಞ, ನಮಗೆ ಉಪಜೀವ ಪ್ರಮಾಣ ಸಾಕ್ಷಿ, ಅದು ಹೇಳಿತು ಅಲ್ಪಜ್ಞರು ಅಂತೇಳಿ. ಉಪಜೀವ ಪ್ರಮಾಣ ದೇವರಿಗೆ ಶ್ರುತಿ, ಅದು ಹೇಳಿತು ಸರ್ವಜ್ಞ ಅಂತೇಳಿ. ಎರಡಕ್ಕೂ ವಿರುದ್ಧ ಹೇಳಿದರೆ ಉಪಜೀವ ಪ್ರಮಾಣ ವಿರುದ್ಧವಾಗಿ ಮಾತಾಡ್ತಿ ಅಂತ ಅರ್ಥ. ಅರ್ಥ ಆಯ್ತಾ? ಯಾವ ಪ್ರಮಾಣದಿಂದ ಒಂದು ವಸ್ತು ತಿಳಿದಿದೆಯೋ ಗೊತ್ತಾಯ್ತಾ, ಆ ಪ್ರಮಾಣ ವಸ್ತುವಿಗೆ ಏನಂತ ಕರೀತಾರೆ? ಉಪಜೀವ್ಯ ಪ್ರಮಾಣ ಅಂತ ಕರೀತಾರೆ. ಉಪಜೀವ್ಯ ಪ್ರಮಾಣಕ್ಕೆ ವಿರುದ್ಧವಾಗಿ ಮಾತಾಡೋದಕ್ಕೆ ಹೋಗಬಾರದು. ಇವೆಲ್ಲ ಬೇಸಿಕ್ ಪ್ರಿನ್ಸಿಪಲ್ಸ್. ವಾದ ಮಾಡ್ಬೇಕಾದ್ರೆ ಯಾವಾಗಲೂ ಏನಿರಬಾರ್ದು, ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ ಹೇಳೋದಿಲ್ಲ. ಆ ರೀತಿ ಇವೆಲ್ಲ ವಾದಗಳು, ಅವ ನಮ್ಗೆ ಅರ್ಥ ಆಗುತ್ತೆ. ನಾನು ಮೂಕ ಜೋರಾಗಿ ಅನೌನ್ಸ್ ಮಾಡ್ದೆ, ಎಲ್ಲ ಉಚ್ಚ ಅಂತ ಕರೆದ್ರು. ಏನ್ರಿ ನಾನು ಮೂಕ ಅಂತ ನಾನೇ ಕರೆದು ಉಚ್ಚ ಅಂತ ಕರಿತೀರಿ ಅಂತ ಕೇಳಿದ್ರೆ, ಆ ಕರ್ಕೊಂಡಿದ್ದಕ್ಕೆ ಉಚ್ಚ ಅಂತ ಕರೆದಿರು. ನೀನು ಮೂಕ ಅಂತ ಇನ್ನೊಬ್ರು ಹೇಳಿದ್ರೆ ಒಪ್ಪೋಣ, ನೀನೇ ಹೇಳಿದ್ರೆ ಮತ್ತೆ ಅಲ್ಲರಿ ಇಷ್ಟು ಮಟ್ಟಿಗೆ ಮಾತ್ರ ಮೂಕನಲ್ಲ, ನಾನು ಮೂಕ ಇಷ್ಟು ಮಾತ್ರ ಬೇರೆ ಮಾತಾಡಕ್ ಬರೋದಿಲ್ಲ ಅಂದ್ರೆ, ಒಂದು ಮಾತಾಡಿದ್ರು ಮೂಕತ್ವ ಹೋಗ್ಬಿಡುತ್ತೆ. ಗೊತ್ತಾಯ್ತಾ? ನೂರಾರು ಮಾತಾಡ್ಬೇಕಾಗಿಲ್ಲ ಮೂಕ ಅಲ್ಲ ಅಂತ ಹೇಳ್ಬೇಕಾರೆ, ಎಷ್ಟು ಮಾತಾಡಿದ್ರೆ ಸಾಕು? ಒಂದೇ ಒಂದು ಮಾತಾಡಿದ್ರು ಕೂಡ ಏನಲ್ಲ ಅವನು, ಅವನು ಮೂಕನಲ್ಲ. ಇದು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಒಂದೇ ಒಂದು ತಪ್ಪು ಮಾಡಿದ್ರೆ ಜೀವ ಏನಲ್ಲ, ಅವನು ದೇವರಲ್ಲ. ದಿವಸಕ್ಕೆ ಎಷ್ಟು ತಪ್ಪು ಮಾಡ್ತೀವಿ ನಾವೀಗ? ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮಯ. ಹೇಗೆ ಜೀವ ದೇವರಾಗ್ತಾರೆ ಜೀವ ಅಂತ ಅನುಭವ ವಿರುದ್ಧವಾದ ಮಾತು ಒಪ್ಪಬಾರದು. ಇವೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಕನ್ಫ್ಯೂಷನ್ನೇ ಬರೋದಿಲ್ಲ. ಉಪಜೀವ ಪ್ರಮಾಣ ವಿರುದ್ಧಂಚ ಅದ್ವೈತ ಬೋಧನಂ ಜೀವ ಪರಮಾತ್ಮ ವಿಷಯ ಪ್ರಮಾಣೈಹಿ ಭೇದಶೈವ ಗ್ರಹಣ. ಜೀವ ಪರಮಾತ್ಮ ವಿಷಯ ಪ್ರಮಾಣೈಹಿ ಭೇದಶೈವ ಗ್ರಹಣ. ಜೀವ ವಿಷಯ ಪ್ರಮಾಣ ಅನುಭವ, ಪರಮಾತ್ಮ ವಿಷಯ ಪ್ರಮಾಣ ಶ್ರುತಿ, ಅವೆಲ್ಲರಲ್ಲಿ ಸ್ಪಷ್ಟ ವಿರುದ್ಧವಾಗಿ ಮಾತಾಡುತ್ತೆ ನೀನು, ಅದು ಸರಿಯಲ್ಲ. ಪರೇಣಾಪಿ ಈ ಪ್ರಮಾಣ ವಿರೋಧ ವಿರೋಧಿ ಭೀರುಣ ಲಾಕ್ಷಣಿಕೋ ಅರ್ಥೋ ಅಂಗೀಕೃತೋ ಅದ್ವೈತ ಶ್ರುತೇ ತಥಾ ಸುತರಾಂ ಯುಕ್ತಂ ಗೌಣಾರ್ಥ ಗ್ರಹಣಂ ಲಕ್ಷಣ ಆವೃತ್ತೌ ಹಿ ತತ್ವಂ ಪದವಾಚ್ಯಾರ್ಥ ಪರಿತ್ಯಾಗೇನ ಅಸಿ ಪದ ಮಾತ್ರೇ ಸಾಮಾನಾಧಿಕರಣ್ಯರೂಢ ಮುಖ್ಯಾರ್ಥ ಮುಖ್ಯಾರ್ಥತ ಅಶೇಷ ಪ್ರಮಾಣ ವಿರುದ್ಧ ಅಂಗೀಕರ್ತವ್ಯ ವರಂ ಹಿ ತತ್ತತ್ ಸ್ವತಂತ್ರ ತತ್ವಂ ಪದ ಮುಖ್ಯಾರ್ಥಂ ಅಂಗೀಕೃತ್ಯ ಅಸಿ ಪದ ಮಾತ್ರಸ್ಯ ಗುಣಾರ್ಥ ವರ್ಣನಂ. ಭಾಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಗಳಿವೆಲ್ಲ, ನಾಳೆ ಕಂಟಿನ್ಯೂ ಮಾಡಿ. ಭಾಳ ಪೂರ್ವಾರ್ಥ ಹೇಳ್ತಾರೆ. ನೀನೇನಪ್ಪ ಮಾಡ್ತೀ ಈಗ? ತತ್ ತ್ವಂ ಅಸಿ, ನೀನು ಮಾಡಿದ ಅರ್ಥ ಒಂದು ಕಡೆ ಇಟ್ಕೋಬೋಣ, ನಾವೊಂದು ಅರ್ಥ ಮಾಡಿದ್ದೇವೆ, ಎರಡರ್ಥನ ಕಂಪೇರ್ ಮಾಡೋಣ, ಯಾವ ಅರ್ಥ ಅನುಭವಕ್ಕೆ ಸರಿ ಹೋಗುತ್ತೆ, ವೇದಕ್ಕೆ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡೋಣ ಅಂಥೇಳಿ ಎಲ್ಲ ಎಲ್ಲೈಸ್ ಮಾಡ್ತಾರೆ. ನೀನು ಮಾಡಿದ ಅರ್ಥ ನಾವು ಮಾಡೋದ ಅರ್ಥಕ್ಕೆ ಏನು ವ್ಯತ್ಯಾಸ ಇದೆ, ಎಲ್ಲಿ ವ್ಯತ್ಯಾಸ ಇದೆ ತೋರಿಸ್ತಾರೆ. ಇದೆಲ್ಲ ಅನೇಕ ರೀತಿ ತಿಳ್ಕೊಂಡಿರ್ತಾರೆ. ತತ್ವಮಸಿಗೆ ಅವರು ಅದ್ವೈತ ಅಂತ ಅವ್ರು ಹೇಳ್ತಾರೆ, ದ್ವೈತ ಅಂತ ಇವ್ರು ಹೇಳ್ತಾರೆ, ಇವ್ರು ಪಾಡಿ ಇವರು ಅವ್ರ ಪಾಡಿ. ತತ್ವ ಮಸಿ, ತತ್ವನೇ ಮಸಿ, ಕೊಡಿಗೇನಾಯ್ತು ಅಲ್ಲಿಗೆ, ತತ್ವ ಅಂದ್ರೆ ಮಸಿ, ಏನು ಪ್ರಯೋಜನ ಇಲ್ಲ ಅಂತೇಳಿ ಕೊಡಿಗೆ ಅಲ್ಲಿಗೆ ಹೋಗ್ಬಿಡ್ತಾರೆ. ತತ್ವ ಸಹವಾಸರ ಬೇಡ, ಅದು ಅಲ್ಲ, ನಾವು ಎಷ್ಟು ಕ್ಲಿಯರ್ ಆಗಿದೆ ಅಂತ ತೋರಿಸ್ಕೊಡ್ತಾರೆ. ಅದು ನಾಳೆ ಕಂಟಿನ್ಯೂ ಮಾಡಿ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾ ನಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಣ್ ತೇನೇ ಬ್ರಹ್ಮ ಹೃದಯ ಆದಿ